இவந்தஃ ப்ரவிஷ்ய மம வாச மிமாம் பசுப்தாம் சஞ்சீவயத்யகில சக்திதரஸ்வதாம்னா அன்யாம்ஸ்ச ஹஸ்த சரண ஸ்ரவணத்வாகாதீன் பிராணான் நமோ பகவதே புருஷாய துப்யம் யஸ்மாத் பிரம்மேந்திர ருத்ராதி தேவதானாம் ஸ்ரேயோபி ச ஞானஸ்ஃபூர்த்திஹி சதா தஸ்மை ஹரயே குரவே நம வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நம வசத்து ஸ்ரீமத் ஆனந்த தீர்த்தேந்துர்ணோ ஹ்ருதம்பரே யத்வச்சந்திரிகா ஸ்வாந்த சந்தாபம் வினிகிருந்ததி வாணிதே கரவாண்யம்ப சரணௌ ஸ்ருதி சர்வதா மத்வாக்ய சரணிர்பூயாத் ஸ்ரீமத் ஆச்சாரிய பாவகா சர்வோத்தமோ விஷ்ணு ரதோ ரமா ச பிரம்மா ச வாஜுஷ்ச ததீய பத்ன்யம் அன்யே ச தேவாஹ சததம் பிரசன்னா ஹரௌ சுபக்திம் மயி சந்தி சந்து ஸ்ரீ குருப்யோ நம ஹரி. நாராயணாய பரிபூர்ண குணார்ணவாய விஸ்வோதய ஸ்திதி லயோன்மயதி பிரதாய ஞானப்பிரதாய விபுதாசுர சௌக்ய துக்க சத்காரணாய விததாய நமோ நமஸ்தே. நாராயணம் சுரகுரும் ஜெகதேகநாதம் பக்தப்ரியம் சகலலோக நமஸ்கிருதஞ்ச த்ரைகுண்யவர்ஜிதமஜம் விபுமாத்யமீஷம் வந்தே பவக்ன மமராசுர சித்தவந்தியம். நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரை. பரமபவித்ரவாத ஸ்ரீமத் மகாபாரதத்தில் யாவ ரீதியாகி செல்ல பர்வ பிராரம்பவாகிதே, செல்லர சேனாதிபத்தியத்தில் துரியோதனாதிகளு பாண்டவர விருத்தவாகி ஹோராட பிராரம்ப மாதிராக, ஈ கடிகை கிருஷ்ண நேத்திருவத்தில் பாண்டவரெல்ல அக்ரே பீமா பாண்டவானா மத்தியே ராஜா யுதிஷ்டிர பிருஷ்டே காண்டீவதன்வாசீத் வாசுதேவாபிரட்சிதா. இந்து கடிகை பீமசேன, மத்தியதில் ஹர்மராஜ, ಹಿಂಭಾಗದಲ್ಲಿ ಕೃಷ್ಣರಕ್ಷಿತರಾದ ಅರ್ಜುನ, ಎಡಬಲಗಳಲ್ಲಿ ನಕುಲ ಸಹದೇವರು. ಹೀಗೆ ಅತ್ಯಂತ ಶಾಸ್ತ್ರೀಯವಾದ ರೀತಿಯಲ್ಲಿ ಕೌರವರನ್ನು ಎದುರಿಸಿ ಪಾಂಡವರು ಹೊರಟಿದ್ದಾರೆ. ಪಾಂಡವರ ಜಯಕ್ಕೆ ಅವರ ಜೀವನದ ಕ್ರಮ ಎಷ್ಟು ಅತ್ಯುನ್ನತವಾಗಿತ್ತು ಅಂತ ಹೇಳೋದಕ್ಕೆ ನಿದರ್ಶನ ಅದು. ಅದಕ್ಕೇನೆ ದುರ್ಯೋಧನ ಮೊದಲೇ ಹೇಳಿರ್ತಾರೆ, ಪರ್ಯಾಪ್ತಂತ್ವಿತ ಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಪಾಂಡವರ ಸೈನ್ಯ ಭೀಮಸೇನಿಂದ ಅಭಿರಕ್ಷಿತವಾದದ್ದು, ಇದು ಪರ್ಯಾಪ್ತ, ಅತ್ಯಂತ ಸಮರ್ಥ ಅಂತ ಏನು ಹೇಳಿದ್ದ ಅದು ಕೊನೆಯ ಭಾಗದಲ್ಲಿ ಮತ್ತೊಮ್ಮೆ ಕಾಣ್ತಾ ಇದೆ. ಯುದ್ಧ ನಡೆದಿದೆ, ಭೀಮನಿಂದ ಅಶ್ವತ್ಥ ಅವರ ಪರಾಜಯವಾಯಿತು, ಮುಂದೆ ದುರ್ಯೋಧನಾದಿಗಳು ಸೋಲ್ತಾನೇ ಇದ್ದಾರೆ. ಆ ಒಂದು ಹಂತದಲ್ಲಿ ಅರ್ಜುನ ಶಲ್ಯರಾಜರ ಯುದ್ಧ ನಡೆದು ಶಲ್ಯರಾಜ ತನ್ನ ಪರಾಕ್ರಮವನ್ನು ತೋರಿಸ್ತಾ ಅರ್ಜುನನನ್ನು ಮೂರು ಸಲ ಮೂರ್ಛೆಗೊಳಿಸ್ತಾ ಇದ್ದಾರೆ. ಒಂದು ಸಲ ಬಾಣದಿಂದ ಹೊಡೆದು, ಮತ್ತೊಂದು ಸಲ ಗದೆಯಿಂದ ಹೊಡೆದು, ಕೊನೆ ಬಾರಿ ಮತ್ತೊಮ್ಮೆ ಬಾಣದಿಂದ ಹೊಡೆದು, ಯಮದಂಡ ನಿಹಂಬ್ರಣೇ ಅಂತ ಹೇಳುತ್ತಾರೆ. ಯಮದಂಡದಂತಹ ಬಾಣವನ್ನು ಪ್ರಯೋಗ ಮಾಡಿದಾಗ ಅರ್ಜುನನಿಗೆ ಮೂರ್ಛೆ ಬರುವಷ್ಟು ಪೆಟ್ಟಾಗಿ ಧ್ವಜ ಎಷ್ಟಿನ್ ಸಮಾಶ್ರಿತ, ಧ್ವಜದ ಕೊಲಿ ಹಾಗೆ ಬರ್ಕೊಂಡಂತ ಅರ್ಜುನ. ತನಗೆ ಕೃಷ್ಣನಿಂದ ಮತ್ತೊಮ್ಮೆ ಧೈರ್ಯವನ್ನು ಹೊಂದಿ ಅರ್ಜುನ ಹೇಳ್ತಾನೆ, ಬಹಳ ಸಿಟ್ಟು ಬರುತ್ತೆ ಅರ್ಜುನನಿಗೆ, ಅಂಥ ಪೆಟ್ಟನ್ನು ಅವರಿಗೂ ಯಾರೂ ಹಾಕಿರಲಿಲ್ಲ. ಭಾರಿ ಕೋಪದಿಂದ ಅರ್ಜುನ ತನ್ನ ಪೂರ್ಣ ಸಾಮರ್ಥ್ಯವನ್ನು ಮತ್ತೆ ವಿನಿಯೋಗ ಮಾಡ್ತಾ ಶಲ್ಯರಾಜರ ರಥ, ಕುದುರೆ, ಸಾರಥಿ, ಧ್ವಜ, ಕವಚ ಎಲ್ಲವನ್ನೂ ಹೊರದಾಗಿಬಿಟ್ಟನಂತೆ. ಶಲ್ಯರಾಜ ವಾಪಸ್ ಹೋಗಿ ಮತ್ತೊಂದು ರಥವನ್ನು ಹತ್ತಿ ಬರುತ್ತಾನೆ. ಆಗ ಧರ್ಮರಾಜನಿಗೂ ಶಲ್ಯನಿಗೂ ಯುದ್ಧ ನಡೆದು ಧರ್ಮರಾಜ ನನ್ನ ರಥವನ್ನು ಶಲ್ಯರಾಜ ಪುಡಿ ಪುಡಿ ಮಾಡಿ ಹಾಕಿಬಿಡ್ತಾನೆ. ನೋಡಿ ಎಷ್ಟು ಅಂತರ ಉಂಟು. ಅರ್ಜುನ ಜಿತಯುದ್ಧ ಮಾಡಿದ ಹಾಗೆ ನಡ್ಕೊಳ್ತಾನೆ, ಧರ್ಮರಾಜ ಹೇಗೆ ನಡ್ಕೊಳ್ತಾನೆ. ಧರ್ಮರಾಜ ರಥ ಎಲ್ಲ ಹೋಯ್ತು, ಮತ್ತೆ ನಕುಲ ಸಹದೇವ ರಥವನ್ನು ಪುಡಿ ಮಾಡಿಬಿಡ್ತಾನೆ. ಯಾವಾಗಲೂ ನಕುಲ ಸಹದೇವರು ಧರ್ಮರಾಜನ ಹಿಂದೇನೆ ರಕ್ಷಕರಂತೆ ಓಡಾಡ್ತಾ ಇರ್ತಾರೆ, ಅಂಗರಕ್ಷಕರ ಕೆಲಸವನ್ನ ಮುಖ್ಯವಾಗಿ ಮಾಡ್ತಾ ಇರ್ತಾರೆ. ಅವರ ರಥಗಳನ್ನು ಬುರಿದು ಹಾಕಿದಾಗ ಧರ್ಮರಾಜ ಹೋಗಿ ಮತ್ತೊಂದು ರಥವನ್ನು ಏರಿ ಬರ್ತಾರೆ. ಇದನ್ನೆಲ್ಲ ಭೀಮಸೇನ ನೋಡ್ತಾ ಇನ್ನ ಈ ಶಲ್ಯರನ್ನು ಮುಗಿಸಿಬಿಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟು ತಾನು ಶಲ್ಯನ ಯುದ್ಧವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅರ್ಜುನಿಗಾಗಿರಲಿಲ್ಲ, ಬೇರೆ ಯಾರಿಗೂ ಆಗ್ತಾ ಇಲ್ಲ, ಶಲ್ಯರಾಜನ ಪರಾಕ್ರಮ ಜೋರಾಗ್ತಾ ಇದೆ. ಆ ಹೊತ್ತಿಗೆ ಭೀಮಸೇನ ಬಂದು ಶಲ್ಯನ ಮೇಲೆ ಯುದ್ಧವನ್ನು ಪ್ರಾರಂಭಿಸಿದಾಗ ಭಯಾನಕವಾದ ಯುದ್ಧ ನಡೀತಾ ಇದೆ. ಭೀಮಸೇನ ಅವರ ರಥವನ್ನ ಕುದುರೆ ಸಾರಥಿ ಎಲ್ಲವನ್ನೂ ಪುಡಿ ಮಾಡಿ ಹಾಕಿದರಂತೆ. ಮತ್ತೊಮ್ಮೆ ಹೋಗಿ ಶಲ್ಯರಾಜ ಇನ್ನೊಂದು ರಥ ಎಲ್ಲ ಏರ್ಕೊಂಡು ಬರ್ತಾನೆ. ಭೀಮಸೇನ ಮತ್ತೊಮ್ಮೆ ಹೊಡೆದಾಗ್ತಾನೆ. ಆ ಸಮಯದಲ್ಲಿ ಶಲ್ಯರಾಜ ಮತ್ತೆ ಹೋಗ್ತಾನೆ, ಪುನಃ ರಥವನ್ನು ಏರಿ ಬರ್ತಾನೆ, ಮತ್ತೊಮ್ಮೆ ಭೀಮಸೇನ ಎಲ್ಲ ಪುಡಿ ಮಾಡಿಬಿಡ್ತಾನೆ. ನಿನ್ನೆ ನೋಡಿದ್ವಿ ಅರ್ಜುನನ ಮೇಲೆ ಮೂರು ಸಲ ಮೂರ್ಛೆಗೊಳಿಸಿ ಹ್ಯಾಟ್ರಿಕ್ ಮಾಡಿದ ಶಲ್ಯ ಈಗ ತಿರುವರ್ಸ ಆಯ್ತಲ್ಲ ಕೂಡ ಭೀಮನಿಂದ ಮೂರು ಸಲ ಕಂಟಿನ್ಯೂಸ್ ಸೋಲ್ತಾನೆ. ಇದರ್ಥ ಮಾಡಿಕೊಂಡ್ರೆ ಅರ್ಜುನನಿಗೆ ಆಗದೇ ಇದ್ದ ಕೆಲಸವನ್ನು ಭೀಮಸೇನ ಲೀಲಾಜಾಲ ಮಾಡ್ತಾನೆ ಅಂತ ಅರ್ಥ ಮಾಡಿಕೊಂಡಾಗ ಭೀಮಸೇನ ಅರ್ಜುನ ಇದ್ದನನ್ನು ಇವತ್ತು ಅನೇಕರು ಸಮ ಅಂತ ಕೂಡ ತಿಳ್ಕೊಂಡಿಲ್ಲ. ಅರ್ಜುನ ಭಾರಿ ಮೇಲೆ ಭೀಮನಿಗಿಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಇದೆಲ್ಲ ನೋಡಿದಾಗ ಗೊತ್ತಾಗತ್ತೆ ಭೀಮನಿಗೆ ಹೋಲಿಸಕ್ ಸಾಧ್ಯವೇ ಇಲ್ಲ ಅರ್ಜುನನನ್ನ, ಅಷ್ಟು ಮೇಲೆ ಇದ್ದಾನೆ ಭೀಮಸೇನ ಅಂತ ಹೇಳೋದಕ್ಕೆ ನಿದರ್ಶನ. ಆಗ ಶಲ್ಯರಾಜನಿಗೆ ಯಾವ ಸ್ಥಿತಿ ಬಂದಿದೆ ಅಂದ್ರೆ ದುರ್ಯೋಧನನಿಗೆ ಅವನಿಗೆ ಸಪ್ಲೈ ಮಾಡಕ್ಕೆ ರಥ ಕೂಡ ಉಳ್ಕೊಂಡಿಲ್ಲ ಆ ಸ್ಥಿತಿ ಬಂದಿದ್ದಾನೆ ಶತ್ರು ದುರ್ಯೋಧನ. ಏನು ಕೂಡ ಸ್ಥಿತಿಯಲ್ಲಿಲ್ಲ, ಎಲ್ಲ ಅಡ್ಜಸ್ಟ್ ಆಗೋಗ್ಬಿಟ್ಟಿದೆ. ಶಲ್ಯರಾಜ ಹಾಗೆ ಯುದ್ಧಕ್ಕೆ ಮುಂದೆ ಬಂದಂತೆ ಭೀಮಸೇನವನ್ನ ರಥ ಕವಚವನ್ನು ಮುರಿಸಾಕ್ತಾನೆ, ಕಿರೀಟವನ್ನು ಹೊಡೆದಾಕ್ತಾನೆ. ಏನಿಲ್ಲ ಶಲ್ಯರಾಜನಿಗೆ, ಕೈಯಲ್ಲಿ ಆಯುಧ ಇಲ್ಲ, ಬಿಲ್ಲು ಬಾಣ ಯಾವುದೂ ಇಲ್ಲ. ಆ ರೀತಿ ಹೊಡೆದನಂತೆ ಭೀಮಸೇನ. ತಂ ಭೀಮಭಿನ್ನ ವರ್ಮಾಣಂ ಅಂತ ಹೇಳುತ್ತಾರೆ. ಭೀಮನಿಂದ ಎಲ್ಲ ರೀತಿಯಾದ ಪೆಟ್ಟನ್ನು ತಿಂದು ಶಲ್ಯರಾಜನ ಮೈಯೆಲ್ಲಾ ಬಾಣಗಳು, ಮೈಯೆಲ್ಲಾ ಪೆಟ್ಟುಗಳು. ಹೇಗಾಗಿದ್ದ ಶಲ್ಯ ಅಂದ್ರೆ ಶ್ವಾಸ ಮಾತ್ರಾವಶಿಷ್ಟಂ ತಂ ಅಂತ ಹೇಳುತ್ತಾರೆ. ಬರೀ ಉಸಿರೊಂದು ಆಡ್ತಿತ್ತಂತ ಆ ಸ್ಥಿತಿ ಬಂದು ಬಿಡ್ತಾರೆ. ಭೀಮಸೇನ ಅಂಥ ಪೆಟ್ಟನ್ನು ಶಲ್ಯರಾಜನ ಹಾಕಿದ ಮೇಲೆ ಶಲ್ಯರಾಜ ಭೀಮನನ್ನು ಬಿಟ್ಟು ಧರ್ಮರಾಜನ ಮೇಲೆ ಯುದ್ಧಕ್ಕೆ ಹೊರಟನಂತೆ. ಭೀಮನನ್ನ ಕಡೆಯಿಂದ ಹೋಗದೆ ಧರ್ಮರಾಜನ ಯುದ್ಧಕ್ಕೆ ಹೋಗ್ತಾನೆ. ಭೀಮಸೇನ ಹೊಡೆಯೋದಿಲ್ಲ ಆಗ, ಯಾಕೆ ಎರಡು ಕಾರಣ. ತನ್ನ ಮೇಲೆ ಯುದ್ಧಕ್ಕೆ ಬರದೇ ಇದ್ದವನು ಹೊಡೆಯೋದು ಧರ್ಮ ಅಲ್ಲ. ಇನ್ನೊಂದು ಕಾರಣ, ಭೀಮಸೇನೆ ಗೊತ್ತಿದೆ, ಕೃಷ್ಣ ಹೇಳಿದ್ದಾನೆ ಧರ್ಮರಾಜನೇ ಕೊಲ್ಲಬೇಕು ಶಲ್ಯರಾಜನ ಅಂತ ಹೇಳಿದ್ರೆ ನಾನು ಕೊಲ್ಲೋದಿಲ್ಲ. ಆದರೆ ಧರ್ಮರಾಜನ ಕೊಲ್ಲಕ್ಕೆ ಅನುಕೂಲ ಮಾಡಿಕೊಡ್ತಾನೆ, ಅದು ಬಹಳ ಮುಖ್ಯ. ಚಿಕ್ಕ ಮಕ್ಕಳಿಗೆಲ್ಲ ಹಣ್ಣುಗಳ ಸುಳ್ಳು ತೊಳೆ ಮಾಡಿಕೊಟ್ರೆ ಹಾಗೆ ಹಾಕಿ, ತಿನ್ನಕ್ಕೆ ಅನುಕೂಲ ಮಾಡಿಕೊಟ್ಟಾಗ ಹಾಗೆ ಹಾಕಿ, ತಿಂದಿದ್ದವರಾದರೂ ಅನುಕೂಲ ಮಾಡಿಕೊಟ್ಟಿದ್ದೇವರು ಹಾಗೂ ಭೀಮಸೇನ ಆ ರೀತಿ ಮಾಡಿಕೊಡ್ತಾ ಇದ್ದಾರೆ. ಶಲ್ಯರಾಜ ಬಹಳ ಕೋಪದಿಂದ ಮುಷ್ಟಿ ಮುದ್ಯಮ್ಯ, ನೀನು ಆಯುಧ ಉಳ್ಕೊಂಡಿಲ್ಲ, ಜೋರ ಮುಷ್ಟಿಯನ್ನು ಜೋರು ಮಾಡಿಕೊಂಡು ಧರ್ಮರಾಜನ ಹೊಡಿಲಿಕ್ಕೆ ಅಂತ ಹೋದನಂತೆ. ಆಗ ಧರ್ಮರಾಜ ನೋಡ್ತಾನೆ ಕೃಷ್ಣನ ಅಪ್ಪಣೆಯಂತೆ ಮೈಲಿನಲ್ಲಿ ಬಾಣವನ್ನು ಶಕ್ತಾಯುಧವನ್ನು ತಗೊಂಡನು. ಶಕ್ತಾಯುಧ ಆಯುಧವನ್ನು ತಗೊಂಡು ಅದನ್ನು ಅಭಿಮಂತ್ರಣ ಮಾಡ್ತಾ ಇದ್ದಾನೆ. ತಾನು ಮಾಡಿದ ಸತ್ಯ ಧರ್ಮ ಎಲ್ಲಗಳ ಫಲವನ್ನ ಸೇರಿಸ್ತಾನೆ. ನಾನು ಮಾಡಿದ ಪುಣ್ಯವನ್ನೆಲ್ಲ ಸಮರ್ಪಣೆ ಮಾಡ್ತಾ ಇದ್ದೇನೆ, ಈ ಶಲ್ಯರಾಜನನ್ನು ಸಂಹಾರ ಮಾಡಲಿ ಇದು ಅಂತ ಹೇಳಿಬಿಟ್ಟು ಮಂತ್ರಿಸಿ ಅವನ ಎದೆಗೆ ಬಿಸಾಕಿದ್ರಂತೆ. ಜೋರಾಗಿ ಅಪ್ಪಳಿಸಿ ಹೊಡೆದನಂತೆ, ಅದು ಬಂದು ಶಲ್ಯರಾಜನ ಎದೆಯನ್ನು ಸೀಳ್ಕೊಂಡು ಆ ಕಡೆ ಹೊರಟೋಯ್ತಂತೆ. ಇನ್ನು ಶಲ್ಯರಾಜನ ಕಥೆ ಮುಗೀತು. ಶಲ್ಯರಾಜ ಗತ ಪ್ರಾಣರಾಗಿ ದಪ್ಪಂದು ಕೆಳಗೆ ಬೀಳ್ತಾ ಇದ್ದಾನೆ. ಅಂತ ಬಲಿಷ್ಠನಾದ ಶಲ್ಯರಾಜ ಯಾವನ ಸ್ವರೂಪ ಮರ್ತಿರಬಾರದು. ಹಿಂದೆ ಸಹ್ಲಾದ ಅಂತವನ ಹೆಸರು, ಪ್ರಹ್ಲಾದನ ತಮ್ಮನಾಗಿದ್ದವನು, ಪ್ರಹ್ಲಾದರ ತಮ್ಮನಾಗಿದ್ದಂತ ದೇವತಾಂಶ ಸಂಭೂತವನು. ಆದರೆ ಪ್ರಾರಬ್ಧವಶಾತ್ ಹೀಗೆ ಹುಟ್ಟಿದ್ದ, ಕೌರವ ಪಕ್ಷವನ್ನು ಸೇರಿದ್ದ, ಆದರೆ ಅವನಿಗೆ ಪಾಪ ಏನು ಬರಲಿಲ್ಲ, ಸದ್ಗತಿಗೆ ಹೋದ ಅಂತ ಆಚಾರ್ಯ ಹೇಳಿಬಿಡುತ್ತಾರೆ. ಧರ್ಮದ ಯಮಧರ್ಮದಿಂದ ಧರ್ಮರಾಜನಿಂದ ಹತನಾದ, ಆದರೆ ಯಮಲೋಕಕ್ಕೆ ಹೋಗಲಿಲ್ಲ. ಅದು ಭಾರಿ ವಿಶೇಷ, ಕೊಂದಿದ್ದು ಯಮ, ಆಗಿದ್ದು ಹೋಗಿದ್ದು ಮಾತ್ರ ಯಮಲೋಕಕ್ಕಲ್ಲ ಅಂತ ಹೇಳುತ್ತಾರೆ. ಯಾತಕ್ಕೆ ಅಂದ್ರೆ ಸತ್ಯಧರ್ಮ ರಥ ಶಲ್ಯ ಇಂದ್ರಸ್ಯ ಅತಿಥಿತಾಮಗಾತ್, ಇಂದ್ರನ ಅತಿಥಿಯಾಗಿ ಸ್ವರ್ಗಲೋಕಕ್ಕೆ ಹೋದನೆ ಹೊರತು ಆತ ಯಮಲೋಕಕ್ಕೆ ಹೋಗಲಿಲ್ಲ. ಯಾತಕ್ಕೆ ಸತ್ಯಧರ್ಮ ರಥ, ಅದು ಇಂಪಾರ್ಟೆಂಟ್, ಸತ್ಯರಥ ಧರ್ಮರಥನಾಗಿದ್ದರಿಂದ ಯಮನೇ ಸಾಕ್ಷಾತ್ ಕೊಂದರೂ ಕೂಡ ಯಮಲೋಕಕ್ಕೆ ಹೋಗದೇನೆ ಆತ ಇಂದ್ರಲೋಕವನ್ನೇ ಸೇರಿದ. ನಮಗೊಂದು ರಹಸ್ಯವನ್ನು ಹೇಳದಂತೆ ಆಯಿತು. ಇವತ್ತು ನಾವು ಹೇಗೆ ಸಾಯ್ತೇವೆ ಎಂಬುದೆಷ್ಟು ಮುಖ್ಯನೋ, ಏನು ಮಾಡಿ ಸಾಯ್ತಾನೆ ಎಂಬುದು ಬಹಳ ಮುಖ್ಯ. ಸತ್ಯಧರ್ಮರಥರಾಗಿ ಯಾರು ಬದುಕ್ತಾರೋ ಅವರು ಎಂದು ದುರಂತ ಆಗೋದಿಲ್ಲ, ದುರ್ಗತಿ ಆಗೋದಿಲ್ಲ ಅಂತ ಹೇಳಕ್ಕೆ ಶಲ್ಯರಾಜ ಬಾರಿ ದೊಡ್ಡ ನಿದರ್ಶನ. ಸತ್ಯಧರ್ಮರಥ ಶಲ್ಯ ಇಂದ್ರಸ್ಯ ಅತಿಥಿತಾ ಮಗಾತ್, ಸತ್ಯಧರ್ಮರಥನಾದ ಶಲ್ಯ ಅಂತ ಹೇಳ್ತಾರೆ. ನಮಗಾಗ ಈ ಶ್ಲೋಕ ಅರ್ಥ ಆಗತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ರವತಾಂ ಕಾಮಧೇನವೇ. ಅಲ್ಲಿಯ ಪದ ಸತ್ಯಧರ್ಮರಥ ಅಂತ ಆಚಾರ್ಯ ಉಪಯೋಗಿಸಿದ ಪದ. ಯಾರು ಸತ್ಯಧರ್ಮದ ನಿರತರಾಗ್ತಾರೋ, ಸತ್ಯಂವರ ಧರ್ಮಂಚರ ಅಂತ ಯಾರು ಬದುಕ್ತಾರೋ ಅವರಿಗೆ ದುರ್ಗತಿ ಆಗೋದಿಲ್ಲ ಅಂತ ಹೇಳೋದಕ್ಕೆ ಅತ್ಯುತ್ತಮವಾದಂತಹ ಒಂದು ದೃಷ್ಟಾಂತ ಇತ್ತು. ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಯಾರಿಗೂ ಸಾವಂತೂ ತಪ್ಪಿದ್ದಲ್ಲ, ಆದರೆ ಮುಂದೆ ಗತಿ ಯಾವುದು ಎಂಬುದು ಬಹಳ ಯೋಚನೆ. ಯಾವ ಗತಿಗೆ ಹೋಗ್ತಾನೆ ಅಂತ ಕೇಳಿದ್ರೆ ಅವನು ಏನು ಸಂಪಾದನೆ ಮಾಡಿದ್ದಾನೆ ಅಂತ ನೋಡೋದಿಲ್ಲ. ಸತ್ಯಧರ್ಮಗಳಿಂದ ತುಂಬಿದ ಜೀವನ ಅವನನ್ನು ಸುಭದ್ರವಾದಂತಹ ಸ್ವರ್ಗಾದಿ ಲೋಕಗಳಿಗೆ ಒಯ್ಯುತ್ತೆ, ಬೇರೆ ಯಾವ ಸಾಧನೆ ಒಯ್ಯೋದಿಲ್ಲ. ಶಲ್ಯರಾಜ ಅಂತ ಮಹಾತ್ಮನಾದ್ದರಿಂದ ಅವನು ಸದ್ಗತಿಗೆ ಹೋದ. ಯಾತಕ್ಕೆ ಅಷ್ಟು ಒತ್ತು ಕೊಟ್ಟು ಹೇಳುತ್ತಾರೆ, ದುರ್ಯೋಧನ ಕಡೆ ಸೇರಿದ್ರಿಂದ ಅವನು ದುರ್ಗತಿಗೆ ಹೋಗಬೇಕಾಗಿತ್ತು, ಪಾಂಡವರ ವಿರುದ್ಧ ಹೋರಾಡಿದ್ರಿಂದ ದುರ್ಗತಿಗೆ ಹೋಗಬೇಕಾಗಿತ್ತು, ಆದರೆ ಹೋಗಲಿಲ್ಲ. ಯಾಕೆ, ಅವರು ದುರ್ಯೋಧನ ಪಕ್ಷದಲ್ಲಿ ಇದ್ರೂ ಕೂಡ ಇಷ್ಟಪಟ್ಟು ಹೋಗಲಿಲ್ಲ. ದುರ್ಯೋಧನ ಮೋಸ ಮಾಡಿ ಕರ್ಕೊಂಡು ಹೋದರೆ ಹೊರತು ಅವನ ಮನಸ್ಸೆಲ್ಲ ಪಾಂಡವರ ಕಡೆಗಿತ್ತೆ ಹೊರತು ದುರ್ಯೋಧನ ಕಡೆಗೆ ಇರಲಿಲ್ಲ. ಆದ್ದರಿಂದ ಯಾವುದೋ ಒಂದು ಆಪತ್ಕಾಲಕ್ಕೆ ಒಳಗಾಗಿ ಮನುಷ್ಯ ಅಧರ್ಮವನ್ನು ಮಾಡಿದರೂ ಕೂಡ ಆ ಪಾಪ ತಟ್ಟೋದಿಲ್ಲ ಅಂತ ಹೇಳುತ್ತಾರೆ. ಸುಮ್ಮನೆ ಸಂಧ್ಯಾವನ್ನು ಬಿಟ್ಟ ಮಹಾಪಾಪ, ಅದು ಆಪತ್ಕಾಲದಲ್ಲಿ ಬಿಟ್ಟ ಆಪರೇಷನ್ ಹಾಸ್ಪಿಟಲ್ ಇದ್ದಾನೆ, ಏನು ಸಂಧ್ಯಾನೆ ಮಾಡ್ತಾನೆ ಇವತ್ತೆ, ಸಂಧ್ಯಾಕಾಲಕ್ಕೆ ಆಪರೇಷನ್ ಏನು ಮಾಡ್ತಾನೆ, ಸಾಧ್ಯ ಇಲ್ಲ. ಆವತ್ತು ಆಪತ್ಕಾಲ ಅದು ದೋಷಕ್ಕೆ ಕಾರಣವಾಗೋದಿಲ್ಲ. ಆ ರಾಮಕೃಷ್ಣ ದೇವರು ಸ್ಮರಣೆ ಮಾಡಿಬಿಟ್ರು ಸಾಕು, ದೇವರ ಅನುಗ್ರಹ ಮಾಡ್ತಾನೆ. ಆ ಊದೊತ್ತಲ್ಲಿ ಅರಿತು ಮಾಡಿದ್ರೆ ಸಾಕು, ಸಂಧ್ಯಾನೆ ಬಂದು ಕೈ ಮುಗಿದು ಹೋಗ್ಬಿಟ್ಟು ಸಲ್ಯೂಟ್ ಹೋಗ ದೇವರು ಸಾಧ್ಯ ಇಲ್ಲ. ಸಂಧ್ಯಾವಂದನೆ ಮಾಡಬೇಕಾಗ್ತದೆ ಅಂದ್ರೆ ಆಪತ್ಕಾಲ ಅಂದ್ರೆ ಪದ ಸರಿಯಾಗಿ ಉಪಯೋಗಿಸಿಕೊಂಡ್ರೆ ಅರ್ಥ ಆಗುತ್ತದೆ. ಶಲ್ಯರಾಜ ಅಂತ ಸ್ಥಿತಿಯಲ್ಲಿ ದುರ್ಯೋಧನ ಕಡೆಗಿದ್ದು ಪಾಂಡವ ವಿರುದ್ಧನೇ ಹೋರಾಡಿ ಧರ್ಮರಾಜನ ವಿರುದ್ಧನೇ ನಿಂತ್ಕೊಂಡಿದ್ದಾನೆ. ಮತ್ತೆ ಧರ್ಮರಾಜನ ವಿರುದ್ಧ ಡೈರೆಕ್ಟ್ ಆಗಿ ಯುದ್ಧ ಮಾಡ್ತಾನೆ. ಇಷ್ಟಾದರೂ ಅವನಿಗೆ ದುರ್ಗತಿ ಆಗಲಿಲ್ಲ. ಯುದ್ಧ ಮಾಡೋ ಸಂತದಲ್ಲೂ ಕೂಡ ಅವನಿಗಿದ್ದು ತಾನು ಒಳ್ಳೆ ಸಾವನ್ನು ಹೊಂದಬೇಕು, ಸದ್ಗತಿ ಹೋಗಬೇಕು ಅಂತಾನೆ ಹೊರತು ಪಾಂಡವನ ಗೆಲ್ತೇನೆ ಕೊಲ್ತೇನೆ ಅಂತಕ್ಕಂಥ ಭ್ರಮೆ ಅವನಿಗೆ ಇರಲೇ ಇಲ್ಲ. ಆದ್ದರಿಂದ ದುರ್ಗತಿ ಆಗಲಿಲ್ಲ. ಆದ್ದರಿಂದ ನಾವು ಮನಸ್ಸಿನಲ್ಲೂ ಹಾಗೆ ಇರಬೇಕು. ಇದು ಪಾಂಡವರ ಕಡೆಯೇ ಇದ್ದು ಅಲ್ಲಿ ಯುದ್ಧ ಮಾಡಿದರೆ ಪುಣ್ಯದ ರೀತಿಯೇ ಬೇರೆ. ಆದರೆ ಅನಿವಾರ್ಯ ಕಾರಣದ ದುರ್ಯೋಧನ ಪಕ್ಷದಲ್ಲಿ ಇದ್ದರೂ ಕೂಡ ಅದನ್ನ ಸದ್ಗತಿಗೆ ಕಾರಣವಾಗಿ ಮಾಡಿಕೊಂಡಂತ ಪುಣ್ಯಾತ್ಮ ಶಲ್ಯರಾಜ ಅವನು ಸದ್ಗತಿಗೆ ಹೊರಟ. ಮುಂದೆ ಯುದ್ಧದ ಕೊನೆಯ ಘಟ್ಟ ಬರ್ತಾ ಇತ್ತು. ಶಲ್ಯರಾಜನ ಸೇನಾಧಿಪತಿ ಅರ್ಧ ದಿವಸ ಅಷ್ಟೇನೆ, 18 ದಿವಸ ಬೆಳಗ್ಗೆ ಮಧ್ಯಾಹ್ನದ ಯುದ್ಧ ಮಾಡಿ ಶಲ್ಯರಾಜ ಹೋಗಿಬಿಡ್ತಾನೆ. ಇನ್ನೂ ಅರ್ಧ ಭಾಗ ಯುದ್ಧ ಉಳ್ಕೊಂಡಿದೆ. ಎಲ್ಲ ಆ ಸೇನಾಧಿಪತಿಗಳು ಇಲ್ಲಿ ಅರಾಜಕತೆ ಯಾರು ಹೇಳಲಿಲ್ಲ ಕೇಳಲಿಲ್ಲ. ಆ ಹೊತ್ತಿನಲ್ಲಿ ದುರ್ಯೋಧನ ಶಕುನಿ ಎಲ್ಲ ಯುದ್ಧ ಮಾಡ್ತಿದ್ದಾರಂತೆ. ಭೀಮಸೇನ ದುರ್ಯೋಧನನ ತಮ್ಮಂದಿರು ಉಳ್ಕೊಂಡಿರ್ತಾರೆ ಕೆಲವು ಜನ, ಅವ್ರನ್ನೆಲ್ಲ ಕೊಂದು ಹಾಕಿಬಿಡ್ತಾರೆ. ಪೂರ್ತಿ 99 ಆಯ್ತಲ್ಲ, ಈ 99 ಕುಮಾರದಾಸ ಬರೆದಿದ್ದ ದುಶ್ಯಾಸನ ಕೊಂದಾಗಲೇ 99 ಆಗಿತ್ತು ಅಂತ ಅಲ್ಲ, ಈಗ 99 ಆಗಿದ್ದು. ದುಶ್ಯಾಸನ ಸತ್ತ ಮೇಲೆ ಎಷ್ಟೋ ಜನ ಭೀಮಸೇನ ಕೊಂದು ಹಾಕಿದ ಮೇಲೆ ಅಲ್ಲಿಗೆ ದುರ್ಯೋಧನ ಒಬ್ಬರೇ ಉಳ್ಕೊಂಡಿದ್ದ. ಈ ಕಡೆಗೆ ಸಹದೇವ ಪ್ರತಿಜ್ಞೆ ಮಾಡಿದ್ನಲ್ಲ, ಪ್ರತಿಜ್ಞೆಗೆ ತಕ್ಕಂತೆ ಅವರಿಬ್ಬರನ್ನು ಕೊಲ್ಲಬೇಕಾಗಿತ್ತು. ಒಬ್ಬ ಶಕುನಿಯನ್ನು ಕೊಲ್ಲಬೇಕಾಗಿತ್ತು ಮತ್ತು ಶಕುನಿಯ ಮಗ ಉರುಕರನ್ನು ಕೊಲ್ಲಬೇಕಾಗಿತ್ತು. ಅವರಿಬ್ಬರನ್ನು ಶಲ್ಯ ಸಹದೇವ ಕೊಂದು ಹಾಕ್ತಾ ಇದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಮಾಡಬಹುದು, ಭೀಮಸೇನ ಪ್ರತಿಜ್ಞೆ ಯಾಕೆ ಮಾಡಿ, ನಾನೇ ಕೊಲ್ತೀರಿ ಅಂತ ಹೇಳ್ಬೋದಾಗಿತ್ತಲ್ಲ. ಈ ಶಕುನಿಯನ್ನ ಅವನ ಮಗನನ್ನ ನಾನೇ ಕೊಲ್ತೀರಿ ಅಂತ ಭೀಮ ಹೇಳ್ಬೋದಾಗಿತ್ತು. ಅರ್ಜುನ ಕೈಯಲ್ಲಿ ಮಾಡಿಸ್ಬೋದಾಗಿತ್ತಲ್ಲ ಅಂದ್ರೆ ನಾನು ಹಿಂದೆ ಹೇಳಿದ್ದಾರೆ ಈಗಾಗಲೇನೆ. ಮಹಾ ದೊಡ್ಡ ಮಹಾಪರಾಕ್ರಮಿಯಾದವನು ಜೂಜುಕೋರರು ಬದಲಾದವರನ್ನ ತಾನೇ ನೇರವಾಗಿ ಕೊಲ್ಲಬಾರದು ಅಂತ ನಿಯಮ ಉಂಟಂತೆ. ಆದ್ರಿಂದ ತಾನು ಕೊಲ್ತೇವೆ ಅಂತ ಪ್ರತಿಜ್ಞೆ ಮಾಡಲಿಲ್ಲ, ಅರ್ಜುನ ಕೈಯಲ್ಲೂ ಮಾಡಿಸಲಿಲ್ಲ. ಅಂದ್ರೆ ಯಾರನ್ನಾದ್ರೂ ಸೋಲಿಸಿದಾಗ ಗೌರವ ಗೌರವ ಜೊತೆಗೆ ಸೋಲಿಸಬೇಕೆ ಹೊರತು ಅವನ ಹೇಳಿಕೆಗೆ ಮೋಸಗಾರ ಮತ್ತು ಜೂಜಾತಿ ಕೇಳಿದವನು, ಯುದ್ಧದಲ್ಲಿ ಹೆಸರು ಮಾಡಿದವನೇ ಅಲ್ಲ ಅವನು. ಅಂಥವರು ಅಂಥವನ ಮೇಲೆ ಇನ್ ತಮ್ಮ ಪರಾಕ್ರಮ ತೋರಿಸೋದು ಒಳ್ಳೆಯದಲ್ಲ. ಅದೇ ರೀತಿ ಅದಕ್ಕೆ ರಾಮದೇವರು ಇಂದ್ರದೇವತೆಯನ್ನು ತಾವು ಕೊಲ್ಲೋದಿಲ್ಲ, ಲಕ್ಷ್ಮಣಿಗಳಲ್ಲಿ ಕೊಲ್ಲಿಸ್ತಾರೆ. ಯಾಕೆ ರಾಜನ ಮಗನನ್ನ ತಾನು ಕೊಲ್ಲಬಾರದ ನಿಯಮ ಅಂತ. ಇಬ್ಬರು ರಾಜರು ಯುದ್ಧ ಮಾಡಬೇಕಾದ್ರೆ ಅವರು ರಾಜನನ್ನು ಕೊಲ್ಲಬಹುದೇ ಹೊರತು ಮಗನನ್ನು ಕೊಂದರೆ ಬಹಳ ಕಡಿಮೆ ಶಕ್ತಿಯವನಾಗ್ತಾರೆ ತಂದೆಗಿಂತ. ಅದು ಗೌರವ ತರತಕ್ಕಂಥ ಕೆಲಸ ಅಲ್ಲ. ಇಂದ್ರದೇವತೆಯನ್ನು ಕೊಲ್ಲೋದಿಲ್ಲ. ಅಕ್ಷಕುಮಾರನನ್ನ ಹನುಮಂತ ದೇವರು ಕೊಲ್ತಾರೆ. ಇದನ್ನ ಅರ್ಥ ಮಾಡ್ಕೊಂಡು ರಾವಣ ಇಬ್ಬರು ಮಕ್ಕಳನ್ನು ಕೂಡ ರಾಮದೇವರು ಕೊಲ್ಲೋದಿಲ್ಲ, ಕೊಲ್ಲಿಸೋದು ಅವ್ರ ಕೈ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಯುದ್ಧದಲ್ಲಿ ಕೊಲ್ಲೋದಕ್ಕೂ ನಿಯಮಗಳುಂಟು, ಯಾರ್ಯಾರನ್ನು ಯಾರ್ಯಾರನ್ನು ಕೊಲ್ಲ ಹಾಗಿಲ್ಲ. ಆ ರೀತಿ ಮಾಡಿದಾಗ ಪೂರ್ಣ ಧರ್ಮ ಬರತಕ್ಕಂಥ ಪ್ರಸಂಗ. ಆದ್ದರಿಂದ ಸಹದೇವನ ಕೈಯಲ್ಲಿ ಪ್ರತಿಜ್ಞೆ ಮಾಡಿಸಿದ್ರು, ಶಕುನಿಂಚ ಅಕ್ಷಕಿತವಂ ಸಹದೇವೋ ಹನಿಷ್ಯತಿ. ಜೂಜನ ಕುತಂತ್ರಿಯಾದಂತಹ ಶಕುನಿಯನ್ನ ಸಹದೇವ ಕೊಲ್ಲಬೇಕು ಅಂತ ಭೀಮಸೇನ ದ್ರೌಪದಿಯ ಮಾತು, ಭೀಮಸೇನನ ಮಾತು. ಸಹದೇವ ಪ್ರತಿ ಒಪ್ಪಿಕೊಂಡಿದ್ದ, ಅದರಂತೆ ನಡೆಸಿಬಿಟ್ಟನಂತೆ. ಅವನ ಮಗ ಉಲೂಕನನ್ನು ಕೂಡ ಸಹದೇವನ ಕೊಂದು ಹಾಕ್ತಾನೆ. ಈ ಕಡೆ ಸುಶರ್ಮ ಮೊದಲಾದವರ ನೇತೃತ್ವದಲ್ಲಿ ಸಂಕ್ಷಿಪ್ತಕರು ಅಂತ ಏನಿದ್ರಲ್ಲ ಗುಂಪು, ನಮಗೆ ಜ್ಞಾಪಕ ಇರಬೇಕು. 11ನೇ ದಿವಸ ಯುದ್ಧ ಮುಗೀತಲ್ಲ, ಅದು ಆವತ್ತಿನ ಸಾಯಂಕಾಲ ದುರ್ಯೋಧನ ಬೈದಿರ್ತಾರೆ ದ್ರೋಣಾಚಾರ್ಯರೇ, ಹಿಡ್ಕೊಂಡು ಬರಲಿಲ್ಲ ನೀವು ಧರ್ಮರಾಜನನ್ನ ಅಂತ ಕೇಳಿದಾಗ ಅರ್ಜುನನ ಬೇರೆ ಕಡೆ ಕರ್ಕೊಂಡು ಹೋದರೆ ನಾನಾ ಹಿಡಿತೇನೆ ಅಂತ ಮಾತು ಕೊಟ್ಟಿತ್ತು. ಅವತ್ತಿನಿಂದ ಅರ್ಜುನ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ರು. ಜಯದ್ರಥ ಪ್ರಸಂಗ ಬಂದಾಗ ಕರ್ಣನ ಪ್ರಸಂಗ ಬಂದಾಗ ಮಾತ್ರ ಅರ್ಜುನ ಈ ಕಡೆಗೆ ಬಂದಿದ್ದ. ಪ್ರತಿನಿತ್ಯ ಹೆಚ್ಚಾಗಿ ಆ ಕಡೆ ಹೋಗೋ ಪ್ರಸಂಗ ಬರ್ತಿತ್ತು. ಅವನು ಕೊಲ್ತಾನೆ ದೊಡ್ಡ ಸೈನ್ಯ ಅದು. ಅವತ್ತು ಸುಶರ್ಮ ಮುಖ್ಯ ನಾಯಕ ಅವರಿಗೆ, ಅರ್ಜುನ ಅವನ್ನು ಕೊಂದು ಹಾಕಿಬಿಟ್ಟು ಸಂಕ್ಷಿಪ್ತಕರ ಪೂರ್ತಿ ಕಥೆ ಮುಗಿಸಿದನಂತೆ. ಆತನ ಯಶಸ್ಸು ಬಂದೋಯ್ತು. ಸಹದೇವ ಶಕುನಿ ಉಲುಕರನ್ನ, ಅರ್ಜುನ ಸಂಶಕ ಮೊದಲಾದಂತಹ ಸಂಕ್ಷಿಪ್ತಕರನ್ನ, ಸುಶರ್ಮ ಮೊದಲಾದ ಸಂಕ್ಷಿಪ್ತಕರನ್ನ ಸಂಹಾರ ಮಾಡಿದ. ಭೀಮಸೇನ ಅಳಿದುಳಿದ, ಕೌರವರೆಲ್ಲ ಹೊರಟೋದ್ರು ದುರ್ಯೋಧನ ಬಿಟ್ಟುಬಿಟ್ಟು. ಇಷ್ಟೊತ್ತಿಗೆ ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು, ಕೃತವರ್ಮ ಮೂರು ಜನಗಳು ಸಹ ಭೀಮಸೇನಿಂದ ಸಿಕ್ಕಾಬಟ್ಟೆ ಹೊಡೆತ ತಿಂತಾರೆ. ರಥ ಗೀತ ಎಲ್ಲ ಪುಡಿಯಾಗಿ ಹೋಗಿಬಿಡುತ್ತಾರೆ. ಒಂದು ರಥ ಉಳ್ಕೊಂಡಂತೆ, ಅಷ್ಟು ಜನಗಳಿಗೆ ಒಂದೇ ರಥ ಉಳ್ಕೊಂಡಂತೆ. ಮೂರು ಜನ ಸೇರಿದ್ರಂತೆ, ಒಂದೇ ಕ್ರಿಮ ಓಡೋಗ್ಬಿಟ್ರೆ ರಥದಲ್ಲಿ ಕುತ್ಕೊಂಡ್ಬಿಟ್ಟು ಓಡಕ್ಕೂ ಯುದ್ಧ ಮಾಡಕ್ಕೆ ಉಪಯೋಗ ಓಡಕ್ಕೆ ಉಪಯೋಗ ಮಾಡ್ಕೊಂಡ್ಬಿಟ್ರಂತೆ. ಓ ಅಲ್ಲಿಂದ ಪಲಾಯನ ಮಾಡಿಬಿಡ್ತಾರೆ. ಹೀಗೆ ಮೂರು ಜನಗಳು ಹೊರಟೋದು. ಅಶ್ವತ್ಥಾಮರನ್ನು ಮುಂದೆ ಮಾಡ್ಕೊಂಡು ಹೋಗಿದ್ದ, ಅವ್ರು ಕಾಪಾಡಲಿಲ್ಲ ಅಲ್ಲ, ತಾವೇ ನಿಲ್ಲಕ್ಕಾಗಲಿಲ್ಲ ಅವ್ರ ಕೈಲಿ. ಸೊ ವಾಯುದೇವರ ಮುಂದೆ ಅನ್ಯ ದೇವತೆಗಳ ಒಂದು ಹಿರಿವೆ ನಡೆಯೋದಿಲ್ಲ ಅಂತ ಹೇಳೋದಕ್ಕೆ ಸಾಕ್ಷಿ ಆದ ಒಂದೇ ರಥದಲ್ಲಿ ಕೂತು ಅಲ್ಲಿಂದ ಪಲಾಯನ ಮಾಡ್ತಾರೆ. ಆಗ ಒಂದೇ ರಥ ಉಳ್ಕೊಂಡಂತೆ. ಆ ಸಮಯಕ್ಕೆ ಒಂದು ಪ್ರಸಂಗ ನಡೆದಿದೆ. ಈ ಸಂಜಯನಿಗೆ ವಿಶೇಷ ವಿಷಯ ತಿಳ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಯುದ್ಧರಂಗಕ್ಕೆ ಬರ್ತಾನೆ. ಆಗ ಸಂಜಯ ಬರ್ತಾ ಇಷ್ಟು ಹೇಳ್ತಿದ್ನಲ್ಲ, ತಾನೇ ಬರಬೇಕು ಅಂತ ಹೊಡೆತಾ ಬರ್ತಾ ಇದ್ದಾರೆ. ಆಗ ಏನಾಯ್ತಂತೆ, ಸಂಜಯ ಯುದ್ಧರಂಗದಲ್ಲಿ ಪ್ರವೇಶ ಮಾಡಿದ, ಸಾತ್ವಿಕೆ ನೋಡಿದ, ಅವನ ಒಂದು ಐಡೆಂಟಿಟಿ ಇತ್ತಲ್ಲ ಸಂಜಯನಿಗೆ, ಅವನು ಕೌರವರ ಕಡೆಯವನು ಅಂತ ಗೊತ್ತಿತ್ತಲ್ಲ. ಕಷ್ಟ ಸಿಕ್ಕ ಅಂತ ಹಿಡ್ಕೊಂಡೇ ಬಿಟ್ಟಂತ, ಅವನನ್ನು ಹಿಡಿದು ಕಟ್ಟಿಗೊಂಡು ತಲೆ ಕತ್ತರಿಸಕ್ಕೆ ಹೊರಟು ಬಿಟ್ಟನಂತೆ ಪಾಪ. ಆಗ ವೇದವ್ಯಾಸರು ತಕ್ಷಣ ಬಂದ್ರಂತೆ ಅಲ್ಲಿಗೆ, ಬಂದು ಕೈ ಹಿಡ್ಕೋತಾರ ಅಂತ, ನಿಲ್ಲಯ್ಯ ನಮ್ಮ ಶಿಷ್ಯ ಏನೋ ಹೊಡಿಬೇಡ ಅಂತ ಹೇಳಿದ್ರೆ. ಸ್ವಲ್ಪ ಅರ್ಥ ಮಾಡ್ಕೋಬೇಕು, ರಣರಂಗ ಒಂದು ಕ್ಷಣ ತಡೆಯ ತಲೆಯರು ತಲೆ ಹರಿ ಹೋಗ್ತಾ ಇತ್ತು. ವೇದವ್ಯಾಸರ ಭಕ್ತ ಬಂದು ಕೈ ಹಿಡ್ಕೋತಾರೆ, ಹ್ಯಾ ಕಾಪಾಡ್ತಾರೆ, ಲೆಕ್ಕ ಹಾಕಬೇಕು. ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನಂಬಿದವರ ಯೋಗಕ್ಷೇಮ ನನ್ನದು ಅಂತ ಏನು ಮಾತು ಕೊಟ್ಟಿದ್ದಾನಲ್ಲ, ಹೇಗೆ ನಡೆಸ್ತಾನ ಅದ ಈ ರೀತಿ ಯಾರು ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಎದುರಿಗಿದ್ದವರಿಗಿಂತ ದೇವರು ಎಷ್ಟು ಯಾರೋ ರಕ್ಷಣೆ ಕೊಳ್ಳಕ್ಕೆ ನಮಗೆ ಸಾಧ್ಯ ಇಲ್ಲ, ಯಾರೂ ಸಂಗಡ ಬಾಹೋರಿಲ್ಲ ಅನ್ನೋ ಮಾತಿಗೆ ದೊಡ್ಡ ನಿದರ್ಶನ. ಸಾತ್ವಿಕ ವೇದವ್ಯಾಸ ನೋಡಿದ ತಕ್ಷಣ ನಮಸ್ಕಾರ ಮಾಡಿಬಿಡ್ತಾರೆ, ಹೇಳ್ತಾರೆ ನಮ್ಮ ಶಿಷ್ಯ ಇಷ್ಟೆಲ್ಲ ಯುದ್ಧ ಹೇಳೋದಕ್ಕೋಸ್ಕರ ಕೂಡಿಸಿದ್ದೇನೆ ಅವನನ್ನ ನೋಡ್ಕೊಳ್ಳೋಕೆ ಬಂದಿದ್ದಾನೆ ಅಂತ ಹೇಳಿದ ತಕ್ಷಣ ಸಾತ್ವಿಕ ಬಿಟ್ಟು ನಮಸ್ಕಾರ ಮಾಡಿದಂತೆ ಸಂಜೆ ವಾಪಸ್ ಕಳಿಸಿಕೊಡ್ತಾರೆ, ಹೋಗಿ ಅಲ್ಲಿ ನಿಂತ್ಕೊಂಡು ನೋಡಿ ಇಲ್ಲ ಯಾಕೆ ಬರ್ತೀವಿ ಮತ್ತೆ ಅಂತ ಕಳಿಸಿಕೊಟ್ಟು ಹೊರಟು ಬಿಟ್ರಂತ. ಆ ಕ್ಷಣಕ್ಕೆ ದುರ್ಯೋಧನ ಒಂದೇ ಒಂದು ರಥ ಉಳಿದ, ಅವನೊಬ್ಬನೇ ಈಗ ಅವನು ಸೈನ್ಯಗಿಂದ ಎಲ್ಲ ಹೋಗಿದೆ, ಏನು ಉಳ್ಕೊಂಡಿಲ್ಲ, ಒಬ್ಬನೇ ಅವನು ಒಂದು ರಥವನ್ನು ಎರೆಯುದಕ್ಕೆ ಬಂದನಂತೆ. ಒಂದೇ ರಥ ಅದ್ರಲ್ಲಿ ಸೇರಿ ಯುದ್ಧಕ್ಕೆ ಬರ್ತಾ ಇದ್ದಾನೆ, ದೊಡ್ಡ ಯುದ್ಧವನ್ನು ಮಾಡ್ತಾನೆ. ಆ ಯುದ್ಧದೊಳಗೆ ಅರ್ಜುನಿಗೆ ಮೂರ್ಛೆ ಬರಿಸಿದನಂತೆ, ಸೆಕೆಂಡ್ ಟೈಮ್ ಮೂರ್ಛೆ ಬರಿಸಿದ್ದು ಇವನಿಗೆ. ಶಲ್ಯರಾಜ ಮೂರ್ಛೆ ಬರಿಸಿದಾದ ಮೇಲೆ ದುರ್ಯೋಧನ ಮೂರ್ಛೆ ಬರೆಸ್ತಾನೆ, ಧರ್ಮರಾಜ ರಥ ಪುಡಿ ಮಾಡಿಬಿಡ್ತಾನೆ, ಧರ್ಮರಾಜನ ಮೂರ್ಛಿತನ ಆಗ್ತಾನೆ, ನಟಸೇವರು ಮೂರ್ಛಿತರ ಆಗ್ತಾರೆ, ಬಹಳ ದೊಡ್ಡ ದೊಡ್ಡ ಹಾಹಾಕಾರ ಮಾಡಿಬಿಡ್ತಾನೆ. ಆಗ ಭೀಮಸೇನ ಬಂದು ಅವನ ರಥವನ್ನು ಪುಡಿ ಪುಡಿ ಮಾಡಿದ ತಕ್ಷಣ ಓಡೋಗ್ಬಿಟ್ನಂತೆ. ಇಲ್ಲಿ ನೋಡಬೇಕು, ಯಾರ ಕೈಲೂ ದುರ್ಯೋಧನ ಸೋಲಿಸ್ಲಿಕ್ಕೆ ಆಗಲಿಲ್ಲ, ಅರ್ಜುನನ ಕೈಲೂ ಆಗಲಿಲ್ಲ, ಭೀಮಸೇನ ಬಂದು ಸೋಲಿಸ್ತಾ ಇದ್ದಾನೆ. ಅಂದರೆ ದುರ್ಯೋಧನ ಕಲಿ ನಿಗ್ರಹ ಮಾಡಲಿಕ್ಕೆ ಹರಿವಾಯುಗಳ ಹೊರತು ಬೇರೆ ಯಾರಿಗೂ ಸಾಧ್ಯ ಇಲ್ಲ ಅನ್ನೋದಕ್ಕೆ ನೇರ ನಿದರ್ಶನ ಅದು. ಕಲಿ ನಿಗ್ರಹಕ್ಕೆ ವಾಯುದೇವರೇ ಆಗಬೇಕು, ಆ ಕೆಲಸವನ್ನು ಮಾಡಿ ಅವನು ಓಡಿಸಿದ್ರಂತೆ. ಅವನು ಹೋದನು ಬಿಡಲಿಲ್ಲ, ರಥ ಹೋಯ್ತು, ಇನ್ನೊಂದು ರಥ ಇಲ್ಲ ಅವನಿಗೀಗ, ಒಂದು ಆನೆ ಸಿಕ್ತಂತ, ಆನೆ ಹಚ್ಕೊಂಡು ಬಂದಂತೆ, ಅದು ಕೊನೆ ಆನೆ, ಮತ್ತೆ ಇನ್ನೊಂದು ಆನೆ ಇಲ್ಲ. ಈ ಚೆಸ್ ಆಡಿದಾಗ ಕೊನೆಗೆಲ್ಲ ಹೋದ ಬರೀ ಬೋರ್ಡ್ ಕಾಣುತ್ತಲ್ಲ, ಆ ಥರ ಆಗಿರುತ್ತೆ, ಏನೋ ಅನಾಥ ಉಳ್ಕೊಂಡೆ ಉಳ್ಕೊಂಡಿರ್ತಾನಲ್ಲ ಕಿಂಗು, ಆ ಥರ ಅಲ್ಲಿ ಹೋಗಿಬಿಟ್ಟು ರಥ ಆನೆ ಹಚ್ಕೊಂಡು ಬಂದಂತೆ. ಯಥಾ ಪ್ರಕಾರ ಪರಾಕ್ರಮ ತೋರಿಸ್ತಾನೆ, ಮತ್ತೊಮ್ಮೆ ಅರ್ಜುನ ಮೂರ್ಛಿತನಗೊಳಿಸಿಬಿಡ್ತಾನೆ. ಅರ್ಜುನ ಧರ್ಮರಾಜ ಎಲ್ಲ ರಥ ಕಳ್ಕೊಂಡ್ಬಿಟ್ರು, ಹೊಸ ರಥಗಳೆಲ್ಲ ಹೋದವು. ಮತ್ತೆ ಭೀಮಸೇನ ಬಂದು ಅವನ ಆನೆಯನ್ನು ಹೊಡೆದ ಮೇಲೆ ಮತ್ತೆ ಅಲ್ಲಿಂದ ಓಡೋಗ್ಬಿಡ್ತಾನೆ. ಭೀಮಸೇನ ಅವನ ಆತ ಏನೂ ನಡೆಯೋದಿಲ್ಲ, ಅದೇ ಭಾರಿ ವಿಶೇಷ. ಇದು ಅರ್ಥ ಮಾಡಿಕೊಂಡು ಉಳಿದವರಿಗೆ ಏನೂ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ, ಅವನಿಗೆ ಭೀಮಸೇನ ಮುಂದೆ ಏನೂ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ ಅವನಿಗೆ. ಆದರೆ ಕಲಿಗೂ ಉಳಿದವರಿಗಿರೋ ವ್ಯತ್ಯಾಸ, ಕದಿರಿಗ್ರಹದ ಸಾಮರ್ಥ್ಯ ವಾಯುದೇವರಿಗೆ ಎಷ್ಟಿದ್ರೆ ಇದು ದೇವರಿಗೆ ಎಷ್ಟಿರಬೇಕು ಲೆಕ್ಕ ಹಾಕಿ. ಅದಕ್ಕೆ ದಾಸರು ಹೇಳಿದ್ದು, ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು. ಹರಿನಾಮ ಹೇಳಿಬಿಡಿ ಸಾಕು, ಎಷ್ಟು ಉದ್ಧಾರವಾಗ್ತೀರಿ ಅಂತ ಹೇಳುತ್ತಾರೆ. ನಾಮೋಚ್ಚಾರಣೆಗೆ ಅಷ್ಟು ಮಹತ್ವ ಇದೆ ಅಂತ ಹೇಳೋದಕ್ಕೆ ಸಾಕ್ಷಿ ಇದು. ಅದೇ ರೀತಿ ಅಂಜಿಕಿನ್ಯಾತ ಕಯ್ಯ ಅನ್ನೋ ಮಾತು ಇದಕ್ಕೇನೆ ಬಂದಿತ್ತು. ಅವರಿಬ್ಬರ ನಾಮಕ್ಕೆ ಸ್ಮರಣೆ, ನಾಮಸ್ಮರಣೆಗಿರ್ತಕ್ಕಂಥ ಮಹತ್ವ ಇನ್ಯಾನಾಮಸ್ಮರಣೆಗೂ ಬರೋದಿಲ್ಲ ಎಂಬುದನ್ನು ನಾವು ಗುರುತಿಸಬಹುದು. ದುರ್ಯೋಧನ ಹೋದ, ಹೋದವನು ಮತ್ತೆ ಬಿಡಲಿಲ್ಲ, ಒಂದು ಕುದುರೆ ಉಳಿದ ಅಂತ ತಗೊಂಡು ಬಂತದ್ದು, ಅದ್ರಲ್ಲಿ ಆ ಠಾರ್ಸ್ ಮತ್ತೆ ಇನ್ನೊಂದು ಯಾವುದೂ ಇಲ್ಲ. ಈಗ ಕೊನೆಯ ರಥ ಹೋಯ್ತು, ಕೊನೆ ಆನೆ ಹೋಯ್ತು, ಕೊನೆ ಕುದುರೆ ತಗೊಂಡು ಬಂದ, ಮತ್ತೆ ಯುದ್ಧ ಶುರು ಮಾಡಿದನಂತೆ. ಅವನಿಗೆ ಕೈಲಿ ಬೇರೆ ಆಯುಧನೇ ಇಲ್ಲ, ಈಗ ಪ್ರಾಸ ಅಂತ ಒಂದು ಆಯುಧ, ಬಿಲ್ಲು ಬಾಣ ಎಲ್ಲ ಮುಗಿದೋಗ್ಬಿಟ್ಟಿದೆ, ಯಾವುದು ಸ್ಟಾಕ್ ಇಲ್ಲ, ಒಂದೇ ಒಂದು ಕವಚ ಇತ್ತಂತೆ ಲಾಸ್ಟ್. ಅದು ಕೂಡ ಏನು ಇದೆ ಕೊನೆಗೆ, ಅದು ಒಂದು ಎಲ್ಲ ಅದಕ್ಕೆ ತೋರಿಸ್ತಾರೆ. ಏನೇ ಆಸ್ತಿ ತನ್ನ ಸಮಾನ ಇಲ್ಲ ಅಂತ ಹೊಡ್ಕೊಂಡಿರ್ತಾನೆ, ಏನೇನೋ ಹೇಳ್ಕೊಂಡಿರ್ತಾನೆ, ಏನಿದೆ ನೋಡಿ ಈಗ ಏನೂ ಇಲ್ಲ. ಆ ರೀತಿ ಬಂದು ಯುದ್ಧ ಶುರು ಮಾಡಿದನಂತೆ. ಮತ್ತೊಮ್ಮೆ ಅದನ್ನು ಹೊಡಿತಾನೆ, ಬಿಡೋದಿಲ್ಲ. ಅಜ್ಜನಾರಿಂದ ಎಲ್ಲರನ್ನು ಹೊಡೆದಾಗ್ತಾನೆ, ಎಲ್ಲರೂ ಪೆಟ್ಟು ತಿಂತಾರೆ, ಮೂರ್ಛಿತರಾಗ್ತಾರೆ. ಧರ್ಮವಾದ ರಥ ಗೀತ ಪುಡಿ, ಅರ್ಜುನ್ ರಥ ಪುಡಿಯಾಗೋದಿಲ್ಲ, ಅದು ರಾಮದೇವರು ಕೂತ ರಥ, ಆ ಪುಡಿ ವರ್ಥ ಪುಡಿಯಾಗೋದಿಲ್ಲ. ಸಾರಥಿಯಂತ ಸಾಕ್ಷಾತ್ ಭಗವಂತನಾದ ಕೃಷ್ಣ, ಏ ಅಚ್ಛೇದ್ಯ ಅಭೇದ್ಯ ಅಚ್ಯುತ ಆತ. ಆಮೇಲೆ ಮುಂದೆ ಕುದುರೆಗಳೆಲ್ಲ ಅಚ್ಛೇದ್ಯ ಅಭೇದ್ಯ, ಮೇಲೆ ಹನುಮಂತ ಧ್ವಜರು ಕೂತಿದ್ದಾನೆ, ಏನೂ ಮಾಡಾಗಿಲ್ಲ. ಅದು ಮೂರ್ಛೆ ಒಂದು ಬಂತು, ಉಳಿದವರು ಸಾಗರ ರಥ ಗೀತ ಎಲ್ಲ ಹೋಗಿಬಿಡುತ್ತವ್ರು ಆ ಸಮಯಕ್ಕೆ. ಅದಕ್ಕೆ ಗೀತೆಯಲ್ಲಿ ಮೊದಲೇ ಹೇಳಿಬಿಟ್ರು, ಸತಶ್ವೇತ ಹಯೇರ್ಯುಕ್ತೆ ಮಹತಿ ಚಂದನೆ ಸ್ಥಿತೌ ಪಾಂಡವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದಧ್ನತುಃ. ಮಹತಿಶ್ಚಂದನೆ ಸ್ಥಿತೌ, ದೊಡ್ಡ ದಿವ್ಯವಾದ ರಥ ಅದು ಒಂದು. ಆ ದಿವ್ಯವಾದ ರಥದಲ್ಲಿ ಕೂತ ಅರ್ಜುನನಿಗೆ ಕೃಷ್ಣನ ರಕ್ಷಣೆ, ಹನುಮಂತನ ರಕ್ಷಣೆ ಎಲ್ಲ ಸೇರಿದ್ದರ ಫಲ ಆತ ಇನ್ನೇನು ನಾಶ ಹೊಂದಲಿಲ್ಲ. ಎಚ್ಚರ ತಪ್ಪುವುದು ಅನಿವಾರ್ಯವಾಯಿತು ಕಲಿಯ ಪ್ರಭಾವದಿಂದ. ಆಗ ಎಲ್ಲರೂ ಬಿದ್ದಾಗ ಭೀಮಸೇನ ಬಂದು ಅವನು ಕುದುರೆ ಹೊಡೆದಾಕಿಬಿಡ್ತಾನೆ. ಕುದುರೆ ಹೋಯ್ತು, ರಥನು ಹೋಯ್ತು, ಕೈಲಿ ಏನ್ ಆಯುಧಗಳು ಇಲ್ಲ. ಈಗ ಆಗ ದುರ್ಯೋಧನ ಅಲ್ಲಿಂದ ಹೊರಹೊರಟನಂತೆ. ಅಲ್ಲಿರೋ ಚಾನ್ಸೆ ಅಲ್ಲ ಅವನಿಗೆ. ಏನು ಉಳ್ಕೊಂಡು ಒಂದು ಗದೆ ಒಂದು ಉಳ್ಕೊಳ್ತಂತೆ ಕೊನೆಗೆ. ಅದು ಉಪಯೋಗಿಸ್ಕೊಂಡು ಸ್ಪೇರ್ ಅದು ಒಂದು, ಅದು ಹೋಗ್ಬಿಟ್ರೆ ಕಷ್ಟ ಆಯ್ತು. ಕೊನೆಗೆ ಇಟ್ಕೊಂಡಿರ್ತಾನೆ, ಇಟ್ಕೊಂಡು ಅಲ್ಲಿಂದ ಹೊರಟಂತೆ. ಪೂಜೆ ಮೇಲೆ ಹಾಕೊಂಡು ಬಿಟ್ಟು ಮೈ ಮೇಲೆ ಕವಚ ಗೀಚೆ ಯಾತರೂ ಇಲ್ಲ, ಅಲ್ಲಿಂದ ಓಡ್ ಹೋಗ್ಬಿಡ್ತಾ ಇತ್ತ. ನಾನು ಮಹಾವೀರ ಮಹಾವೀರ ಅಂತ ಹೇಳ್ಕೊತಾನೆ. ಓಡ್ ಹೋಗೋದು ಮಹಾವೀರ ಲಕ್ಷಣ. ಯುದ್ಧೇ ಚಾಪಿ ಅಪಲಾಯನಂ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಶೌರ್ಯಂ ತೇಜೋ ಧೃತಿರ್ ದಾಕ್ಷ್ಯಂ ಯುದ್ಧೇ ಚಾಪಿ ಅಪಲಾಯನಂ ದಾನಂ ಈಶ್ವರ ಭಾವತ್ಯ ಕ್ಷತ್ರಕರ್ಮ ಸ್ವಭಾವಚಂ. ಅವನು ನಿಜವಾದ ಕ್ಷತ್ರಿಯ ಅದು ಗುರುತಿಸಬೇಕಾದ್ರೆ ಶಸ್ತ್ರದಿಂದ ಪಲಾಯನ ಮಾಡಬಾರದು. ಶಸ್ತ್ರ ಬಿಟ್ಟು ಓಡದ ಅಂದ್ರೆ ಅವನು ಕ್ಷತ್ರಿಯನಲ್ಲ, ಶಾಸ್ತ್ರ ಬಿಟ್ಟು ಓಡದ ಅಂದ್ರೆ ಅವನು ಬ್ರಾಹ್ಮಣನಲ್ಲ ಅಂತ ಅರ್ಥ. ಶಾಸ್ತ್ರಕ್ಕೆ ಬ್ರಾಹ್ಮಣ ಹೆದರಬಾರದು, ಶಸ್ತ್ರಕ್ಕೆ ಕ್ಷತ್ರಿಯ ಹೆದರಬಾರದು. ದುರ್ಯೋಧನ ಕ್ಷತ್ರಿಯ ಶುದ್ಧ ಕ್ಷತ್ರಿಯನಾಗಿ ಆಗ್ತಿತ್ತ, ಓಡಿದ ಅವನಲ್ಲಿಂದ. ಓಡಿದವನು ಆ ಯುದ್ಧರಂಗದಲ್ಲಿ ಹೆಣಗಳ ಸಾಲುಗಳು ಅನಾಥನಾಗಿ ಹೋಗ್ತಾ ಇದ್ದಾನಂತೆ. ಈ ಕಡೆಗೆ ಪಾಂಡವರ ಕಡೆ ಎಲ್ಲಾ ಯುದ್ಧದ ಸಂಭ್ರಮವೇ ಸಂಭ್ರಮ. ಮುಕ್ತಾಯದ ದೊಡ್ಡ ಘಟ್ಟ ಅದು ಒಂದು. ದೂರ ತಲೆ ತಪ್ಪಿಸ್ಕೊಂಡ ಓಡೋದ. ಓಡೋದು ಎಲ್ಲಿ ಹೋದ ಅಂತ ಕೇಳಿದ್ರೆ ದ್ವೈಪಾಯನಸ್ಯ ಉರು ಸರೋ ವಿವೇಶ. ಆ ಕುರುಕ್ಷೇತ್ರದ ಒಂದು ಭಾಗ ದೊಡ್ಡ ಸರೋವರ, ಅದಕ್ಕೆ ದ್ವೈಪಾಯನ ಸರೋವರ ಅಂತ ಹೆಸರು. ಅದರೊಳಗೆ ಸೇರ್ಕೊಂಡ್ಬಿಟ್ಟಂತೆ ಹೋಗಿ ಪಚ್ಚಿಟ್ಟು ಗೊತ್ತಾ ಇದ್ದಾನೆ. ಓಡೋಗುದು ಒಂದ್ ತಪ್ಪು, ಅಡಿಕೊಂಡು ಇನ್ನೊಂದು ತಪ್ಪು, ಮತ್ತೆ ಒಳಗೆ ಸೇರ್ಕೊಂಡ್ಬಿಟ್ಟಂತೆ ಹೋಗಿಬಿಟ್ಟು. ಇದನ್ನ ಪಂಪ ಭಾರತದೊಳಗೆ ವೈಶಂಪಾಯನ ಸರೋವರ ಅಂತ ಮಾಡಿಬಿಟ್ಟಿದ್ದಾರೆ. ವೈಶಂಪಾಯನ ಸರೋವರ ಅಂತ ಸರೋವರ ಇಲ್ವೇ ಇಲ್ಲ, ಅದು ದ್ವೈಪಾಯನ ಸರೋವರ ಅಂತ ಹೆಸರು. ಅದರೊಳಗೆ ಪ್ರವೇಶ ಮಾಡಿದನಂತೆ. ಗದೆ ಸಮೇತ ಒಳಗೆ ಕೂತು ಬಿಡ್ತಾನೆ ಹೋಗಿಬಿಟ್ಟು. ಅಲ್ಲಿ ಯಾತಕ್ಕೆ ಹಾಕೂತ ಅಂತ ಪ್ರಶ್ನೆ. ದುರ್ಯೋಧನ ಯಾತಕ್ಕೆ ಹಾಕೂತ? ಒಂದು ಕಷ್ಟ ಪ್ರಾಣ ಉಳಿಸಿಕೊಳ್ಳೋದು, ಒಂದು ಸದ್ಯಕ್ಕೆ ಪ್ರಾಣ ಉಳಿಸಿಕೊಳ್ಳೋದು. ಇನ್ನೊಂದು ಅವನಿಗೆ ದುರ್ವಾಸ ಬುರಿಗಳು ಹೇಳಿದ ಮಂತ್ರಗಳ ಬಲ ಇತ್ತವನಿಗೆ. ಹಿಂದೆ ಹೇಳ್ಕೊಂಡಿದ್ದಾನೆ, ಮಂತ್ರ ದುರ್ವಾಸ ದತ್ತಾಹ ಮೃತ ಸಂಜೀವನ ಪ್ರದಾಹ. 3000 ಮಂತ್ರ ಹಚ್ಚಿಕೊಂಡಿದ್ದಂತೆ. ಒಂದು ಗಾಯತ್ರಿ ಮಂತ್ರ ಹೇಳೋದು ಗೋಳಾಡ್ತಾನೆ ಮನುಷ್ಯ, ಅದಿರೋದು ಇವರದೇ 24 ಅಕ್ಷರ, ಅದನ್ನ ಹೇಳೋದು ಗೋಳಾಡ್ತಾನೆ. 30,000 ಮಂತ್ರ ಅವನಿಗೆ ಗೊತ್ತಿರಬೇಕಾದ್ರೆ ಎಂತ ಮಹಾಪಾಪಿಯವನು. ದಿವಸ ಜಪ ಮಾಡ್ತಿದ್ದಂತ ಅವನು ಕುತ್ಕೊಂಡು. ಅಂದ್ರೆ ಹೇಳ್ತಾರೆ ಎಷ್ಟು ಮಂತ್ರ ಜಪ ಮಾಡಿದ್ರು ವೈಷ್ಣವತ್ವ ಇಲ್ಲ, ಆದ್ರಿಂದ ಸಿದ್ಧಿ ಬರಲೇ ಇಲ್ಲ ಅವನಿಗೆ. ಹೇಳ್ಕೊಟ್ಟು ದುರ್ವಾಸರಂತ ಮಹಾಮುನಿಗಳು ಹೇಳ್ಕೊಟ್ಟಿದ್ದಾರೆ. ಕುತ್ಕೊಂಡ, ಏನು ಸಿದ್ಧಿ ಅಂದ್ರೆ 7 ದಿವಸಗಳ ಕಾಲ ನಾನ್ ಸ್ಟಾಪ್ ಆಗಿ ಅವನ ಜಪ ಮಾಡಿದ್ರೆ ಒಳ್ಳೆ ಸಿದ್ಧಿ ಬರ್ತಿತ್ತಂತ ಅವನಿಗೆ. ಏನು ಸಿದ್ಧಿ ಅಂದ್ರೆ ಸತ್ತವರೆಲ್ಲ ಬದುಕಿ ಹೋಗ್ತಿದ್ರಂತೆ. ಈಗ ಡೇಂಜರ್ ಎಷ್ಟು ಗೊತ್ತಾಗುತ್ತೆ. ಈಗ ಇಲ್ಲಿಂದ ಮೊದಲಿಂದ ಶುರುವಾಗುತ್ತಲ್ಲ, ಹತ್ರ ಶಿವರಾಮ ಮಹೇಶ ಶುರುವಾಗಿದೆ, ಅಲ್ಲಿಂದ ಎಲ್ಲ ಬದುಕಿ ಬಿಡ್ತಾ ಇದ್ರು. ಕರಣ ಹಿರಣ ಎಲ್ಲರೂ ಪೂರ್ತಿ ನಾರ್ಮಲ್ ಆಗಿಬಿಡ್ತಿದ್ರು. ಬರೀ ಬದುಕೋದಲ್ಲ, ಶುಹು ಅವಧ್ಯಾಸ್ತ್ಯತೆ ಪುನಃ, ಅವರೆಲ್ಲ ಅವಧ್ಯರಾಗ್ತಿದ್ರಂತೆ. ಅವ್ರು ಸಾಯದ್ ಇಬ್ಬರಿಗೆ ಆಮೇಲೆ ಹರಿವಾಯ್ದವ್ರಿಗೆ ಯಾರೂ ಕೊಲ್ಲಾಗಿಲ್ಲ. ಆ ಶಕ್ತಿ ಬರ್ತಿತ್ತಂತವ್ರಿ. ಇಂಥ ಸಿದ್ಧಿ ದುರ್ಯೋಧನ ಅವಧ್ಯನಾಗಿ ಬಿಡ್ತಾ ಇದ್ದ. ಇಷ್ಟೆಲ್ಲ ಸೇರ್ತಕ್ಕಂಥ ಮಂತ್ರದ ಫಲ ಇದ್ದಿದ್ರಿಂದ ಅದಕ್ಕೆ ಅವನಿಂತ ಧೈರ್ಯಗಳು. ಕೊನೆ ಒಂದಿದೆಯಲ್ಲ ವ್ಯವಸ್ಥೆಯನ್ನು ಬಿಡ್ತೇನೆ ಅಂತ ಅವನು ಧೈರ್ಯ ಇಟ್ಕೊಂಡಿದ್ದ. ಅವನು ಅದನ್ನು ಅಪ್ಲೈ ಮಾಡಕ್ ಹೊರಟಿದ್ದಾನೆ. ಬಡಿ ಕೂತನಂತೆ ಜಪ ಶುರು ಮಾಡಿಬಿಡ್ತಾನೆ ಅಲ್ಲಿಂದ. ಈ ಕಡೆಗೆ ಅಷ್ಟು ದಿವಸ ಯುದ್ಧದೊಳಗೆ ಕೌರವರ ಸೈನ್ಯ ಇದ್ದಿದ್ದು 11 ಅಕ್ಷೋಹಿಣಿ. ಆಚಾರ್ಯ ಕೊನೆ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾರೆ, ಅಂಕಿಅಂಶಗಳು ಅಂತ ಹೇಳ್ತಾರಲ್ಲ, ಸ್ಕೋರ್ ಬೋರ್ಡ್ ಹಾಕಿದ್ರೆ ಹಾಕ್ತಾರೆ ಆಚಾರ್ಯರು. ಕೊನೆಗೆ ಅತಿ ಹೆಚ್ಚು ಕೌರವರನ್ನು ಸೈನಿಕರು ಕೊಂದಿದ್ದಾರು ಅಂತ ಹೇಳಿದ್ರೆ ಭೀಮಸೇನ. ಬಟ್ ಆ 11 ಅಕ್ಷೋಹಿಣಿ ಸೈನ್ಯದಲ್ಲಿ 6 ಅಕ್ಷೋಹಿಣಿ ಸೈನ್ಯವನ್ನು ಕೊಂದಿದ್ದು ಭೀಮಸೇನ ಒಂದೇ. ನಮಗಾಗ ತಿಳಿಯುತ್ತೆ ಭೀಮಸೇನ ಸಮೋ ನಾಸ್ತಿ ಸೇನೆಯೋ ರುಹಯೋರಪಿ ಪಾಂಡಿತ್ಯೇ ಚ ಪಟುತ್ವೇಪಿ ಶೂರತ್ವೇ ಚ ಬಲೇಪಿ ಚ. ಪ್ರತಿಯೊಂದರಲ್ಲೂ ಕೂಡ ಭೀಮಸೇನಿಗೆ ಸಮನಾಗಲು ಸಾಧ್ಯ ಇಲ್ಲ. 100 ಜನ ಕೌರವರಿದ್ದಾರೆ, ಆ ದುರ್ಯೋಧನ ಬಿಟ್ಟು 99 ಕೊಂದಾಗಿದೆ ಈಗ. ಅದನ್ನು ತಗೊಂಡ್ರು ಭೀಮಸೇನ ಸಂಖ್ಯೆನೇ ಜಾಸ್ತಿ, ಇದನ್ನು ತಗೊಂಡ್ರು ಭೀಮಸೇನ ಸಂಖ್ಯೆನೇ ಜಾಸ್ತಿ. ಅನಂತರದ ಸ್ಥಾನ ಅರ್ಜುನನದು ಅಂತ ಹೇಳುತ್ತಾರೆ. ಅರ್ಜುನ 5 ಅಕ್ಷೋಹಿಣಿ ಸೈನ್ಯವನ್ನು ಕೊಲ್ತಾರೆ, 6-5. ಉಳಿದವರು ಸಣ್ಣ ಪುಟ್ಟ ವ್ಯವಹಾರ ಉಳಿದವರು ಸೇರ್ಕೊ, ಮೇಜರ್ ರಿವರ್ ಇಬ್ಬರುದು, ಉಳಿದವರೆಲ್ಲ ಅಲ್ಲಿ ಸ್ವಲ್ಪ ಕೊಂದವರು ಅಷ್ಟೇ. ಅಭಿಮನ್ಯು ಮೊದಲಾದ ಅಷ್ಟು ಪರಾಕ್ರಮ ತೋರಿಸಿದ್ರು ಕೂಡ ಅವ್ರು ಈ ಮಟ್ಟಕ್ಕೆ ಯಾರು ಬರೋದು ಹತ್ರ ಕೂಡ ಬರೋದಿಲ್ಲ ಅಂತ ದೊಡ್ಡ ಪರಾಕ್ರಮ ಇವರು. ಅರ್ಜುನ 5 ಅಕ್ಷೋಹಿಣಿ ಕೊಂದಲ್ಲ ಅಂತ ಆಶ್ಚರ್ಯ ಪಡೋ ಕಾರಣ ಇಲ್ಲ. ಕೃಷ್ಣ ಸಾರಥಿಯಾಗಿದ್ದಾನೆ, ಹನುಮಂತ ಧ್ವಜದಲ್ಲಿದ್ದಾನೆ, ಅಕ್ಷಯ ಬತ್ತಳಿಕೆಗಳು, ಮತ್ತೆ ಜೊತೆಗೆ ಗಾಂಧೀವ ಧನಸ್ಸು, ಅಭೇದ್ಯವಾದ ರಥ, ಅಚ್ಛೇದ್ಯವಾದ ಕುದುರೆಗಳು ಎಷ್ಟು ಸೇರ್ಕೊಂಡಿದೆ ಆತನಿಗೆ. ಅಷ್ಟೆಲ್ಲ ಸೇರ್ಕೊಂಡು ಅರ್ಜುನ ಅಷ್ಟು ಮಾಡ್ತಾರೆ. ಭೀಮಸೇನ ಯಾವುದೂ ಇಲ್ಲ, ಎಲ್ಲ ಆರ್ಡಿನರಿ. ಆತಂದ್ರೆ ಎಕ್ಸ್ಟ್ರಾ ಆರ್ಡಿನರಿ, ಅದು ವಿಶೇಷ. ಉಳಿದಿದೆಲ್ಲ ಆರ್ಡಿನರಿನೇ, ತಾನೆ ಎಕ್ಸ್ಟ್ರಾ ಆರ್ಡಿನರಿ. ಆದ್ರೆ ಉಳಿದವರಿಗೆ ಅರ್ಜುನಿಗೆ ಎಲ್ಲ ಎಕ್ಸ್ಟ್ರಾ ಆರ್ಡಿನರಿ ಆಗಿದ್ದು ಅನುಗ್ರಹದಿಂದ ಮೇಲೆ ಬಂದ ಅಷ್ಟೇ. ಇನ್ನು ಅರ್ಥ ಮಾಡಿಕೊಂಡ್ರೆ ಭೀಮಾರ್ಜುನರೊಳಗೆ ಒಟ್ಟು ಫಲಿತಾಂಶದಲ್ಲಿ ಭೀಮಸೇನೇ ಜಾಸ್ತಿ. ಅರ್ಜುನ ಕಡಿಮೆ ಮಾಡಿದ್ದಕ್ಕೂ ಇಷ್ಟೆಲ್ಲ ಸಹಕಾರ ಬೇಕಾಗಿತ್ತು ಆತನಿಗೆ. ಅದರಿಂದ ವಾಯುದೇವರ ಹಿರಿಮೆ ಎಂಬುದು ಉಳಿದವರಿಗೆ ಹೋಲಿಸಲಿಕ್ಕೆ ಅಸಾಧ್ಯವಾದ ಹಿರಿಮೆ. ಅದನ್ನೇ ವಾಯುರ್ಭೀಮೋ ಭೀಮನಾಥೋ ಬಹುಜಾಹ ಸರ್ವೇಶಾಂಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ ದೇಹಿನಾಂ ದೇಹ ಪಾತೇ ತಸ್ಮಾತ್ ವಾಯುಃ ದೇವದೇವೋ ವಿಶಿಷ್ಟಃ. ವಾಯುದೇವರಿಗೆ ಸಮನಾಗಿ ದೇವತಾ ಕೋಟಿಯಲ್ಲಿ ಮತ್ತೊಬ್ಬರು ಸಿಗೋದಿಲ್ಲ, ಅದಕ್ಕೆ ವಾಯು ದೇವೋತ್ತಮತ್ವ ಅಂತ ಕರೆದಿತ್ತು ಅದನ್ನೇ. ಈ ಕಡೆಗೆ ಪಾಂಡವರೆಲ್ಲ ಅಲ್ಲಿಂದ ಹೊರಡ್ತಾರೆ. ಈ ಅತಿ ಹೆಚ್ಚು ಕೌರವರ ಕಡೆಯಿಂದ ಯಾರು ಕೊಂದರು ಅಂತ ಮುಂದಿನ ಪ್ರಶ್ನೆ. ಈ ಸೋತವ್ರಿಗೆ ಸ್ಕೋರ್ ಬೋರ್ಡ್ ಹಾಕ್ಬೇಕಲ್ಲ, ಗೆದ್ದವ್ರಿಗೆ ಅಷ್ಟೇ, ಸೋತವ್ರಿಗೆ ಹಾಕ್ಬೇಕಲ್ಲ. ಅತಿ ಹೆಚ್ಚು ಹೊಡೆದ್ರು ಅಶ್ವತ್ಥಾಮಾಚಾರ್ಯರು ಅಂತ ಹೇಳ್ತಾರೆ. ಅದು ಬಹಳ ಇಂಟ್ರೆಸ್ಟಿಂಗ್. ಒಟ್ಟು 18 ದಿವಸದ ಯುದ್ಧದೊಳಗೆ ಅವ್ರು ಸರಿಯಾಗಿ ಯುದ್ಧ ಶುರು ಮಾಡಿದ್ದು ದ್ರೋಣಾಚಾರ್ಯರು ಹೋದ ಮೇಲೆ. ದ್ರೋಣಾಚಾರ್ಯರು ಹೋಗಿದ್ದು 15 ದಿವಸ ಸಾಯಂಕಾಲ, ಅಂದ್ರೆ ಮೊದಲು 15 ಕೊನೆ 3 ದಿವಸ ಯುದ್ಧ ಮಾಡಿರೋದು. 3 ದಿವಸ ಯುದ್ಧ ಮಾಡಿದ ಅವರು ಅತಿ ಹೆಚ್ಚನ ಕೊಟ್ಟಿದ್ದರಂತೆ ಪಾಂಡವರ ಸೈನಿಕರಲ್ಲಿ. ಅದ್ಮೇಲೆ ಅವರು ರುದ್ರದೇವರು ಅಂದ್ರೆ ಅದೇ ತಾನೇ ನಾಶ ಮಾಡದೆ ಅವರ ಕೆಲಸ. ಲಯಕರ್ತ ರುದ್ರದೇವರು ಅಂತ ಪ್ರಸಿದ್ಧರಾದವರು. ಶಕ್ರೋರು ಶಕ್ರೋಗ್ರ ದೀಹಿತಿ ಹಿಮಾಕರ ಸೂರ್ಯ ಸೂನು ಪೂರ್ವಂ ನಿಹತ್ಯ ನಿಖಿಲಂ ಯದಪಾಂಗಲೇಶಂ ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ ತೀರ್ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ರುದ್ರದೇವರ ಕೆಲಸವೇ ಲಯ ಮಾಡೋದು. 3 ದಿವಸದಲ್ಲಿ ಅಷ್ಟು ಲಯ ಮಾಡಿದ್ರಂತ. ಇನ್ನೂ ಮಾಡೋದು ಬಾಕಿ ಇಟ್ಕೊಂಡಿದ್ದಾರೆ ಅವರು ಫಸ್ಟ್. ಅದು ಆಮೇಲೆ ಸೆಚ್ಕೊಂಡಿದ್ದಾರೆ ಅಂದ್ರೆ ದ್ರೋಣಾಚಾರ್ಯರು ಅಂತ ಹೇಳಿದ್ದಾರೆ. ಅವರು ದೇವಗುರು ಬೃಹಸ್ಪತ್ಯಾಚಾರ ಅವತಾರ. ಅವರು ಆದಮೇಲೆ ಯಾರು ಅಂತ ಕೇಳಿದ್ರೆ ಕರ್ಣ ಸೂರ್ಯರ ಅವತಾರ. ಅದಾದ ಮೇಲೆ ಕೊಂದಿದ್ದು ಭೀಷ್ಮರು ಅಂತ ಹೇಳಿದ್ದಾರೆ. 10 ದಿವಸ ಇದ್ದಾರೆ ಭೀಷ್ಮರು ಕೊಂದು ಅನಂತರದ ಲೆಕ್ಕ. ದುರ್ಯೋಧನೆ ಲೋ ಮಾತನ್ನೇ ಬರ್ತಾನೆ, ಕ್ಯಾಪ್ಟನ್ನ ಜ್ವರ ಹೊಡೆದಾಗೋ ಹಾಗೆ. ಅವರಿವರೆಲ್ಲ ಕ್ಯಾಪ್ಟನ್ ಅತಿ ಕಡಿಮೆ ಸ್ಕೋರ್ ದಾಖಲೆ ತೋರಿಸಿ ದುರ್ಯೋಧನನೇ. ಉಳಿದವರು ಜೋರು ಮಾಡ್ತಿದ್ದವರು ತನ್ನ ಕೈ ಹಾಕ್ತಿದ್ದಿಲ್ಲ ಅವನಿಗೆ. ಈಗಲೇ ಭೀಮಸೇನೆ ನೋಡಿ, ಎಲ್ಲರಲ್ಲೂ ನಂಬರ್ ಒಂದ್ರೆ ನಂಬರ್ ಒಂದೇನೆ. ಇಂತಹ ಭೀಮಸೇನೆ ಅರ್ಥ ಮಾಡಿಕೊಳ್ಳದೇನೆ ದುರ್ಯೋಧನ ಮಹಾನಾಯಕ ಎಂಬುದು ಚಿತ್ರ ಕೊಡ್ತಾರಲ್ಲ ಅನೇಕ ಈ ದುರಂತ ನಾಯಕರನ್ನೇ ಮಹಾನಾಯಕರು ಅಂತಕ್ಕಂತಹ ವೈಭವೀಕರಣ ಮಾಡ್ತಕ್ಕಂಥ ಕೆಟ್ಟ ಪದ್ಧತಿ ಬಂತು. ಈ ಗ್ಲೋರಿಫಿಕೇಶನ್ ಆಫ್ ದಿ ವಿಲನ್ಸ್, ಗ್ಲೋರಿಫೈಯಿಂಗ್ ದಿ ವಿಲನ್ಸ್ ಇದೆಯಲ್ಲ, ಬಹಳ ಡೇಂಜರಸ್ ಅದು. ಅಂತ ಪದ್ಧತಿ ಅನೇಕ ತಂದ್ರು. ಆಮೇಲೆ ಅವರು ಎಷ್ಟು ತಪ್ಪು ಮಾಡಿದ್ದಾರೆ ಅಂತ ಹೇಳೋದು ಸಾಕ್ಷಿ. ಈ ಕಡೆ ಏನಾಯ್ತು, ಅವರೆಲ್ಲ ಹೋದ ಮೇಲೆ ಪಾಂಡವರು ಉಳಿದವರಾದ್ರೆ ಮೈ ಮರೆತು, ಪಾಂಡವರು ಹಾಗಲ್ಲ, ದುರ್ಯೋಧನ ಉಳ್ಕೊಂಡಿದ್ದಾನೆ ಅವನು ಹುಡುಕಿಕೊಳ್ಳಬೇಕೀಗ. ಅಲ್ಲೆಲ್ಲ ಹೋಗ್ಬಿಟ್ಟ ಹೋಲ್ಬಿಡಿ ಅಂತ ಬಿಡೋದಿಲ್ಲ. ದುರ್ಯೋಧನ ಎಲ್ಲಿದ್ರೂ ಡೇಂಜರಸ್ಸೇ, ಆ ಲಾಡನ್ ಹೋದ್ರೆ ಹುಡುಕ್ತಾ ಇನ್ನೂ ಹುಡುಕ್ತಾ ಇದ್ದಾರೆ ಸಿಗ್ತಾನ ಅಂತ ಹೇಳ್ಬಿಟ್ಟು. ಇದ್ರೆ ಏನೇನ್ ಮಾಡ್ತಾರೋ ಅಂತ ಅದು ವೇಸ್ಟ್ ಆಗ್ತಾರೆ. ಇರೋವರೆಗೂ ಅವ್ರಿಗೆ ಗ್ಯಾರಂಟಿ ಇಲ್ಲ ಏನ್ ಮಾಡ್ತಾನೋ ಅದು ಭಯ ಇರುತ್ತೆ. ಎಲ್ಲೋ ಬಚ್ಚಿಟ್ಕೊಂಡು ಅವ್ರನ್ನ ಹುಡುಬಾರದು. ಹಾವು ಬಂದ್ಮೇಲೆ ಕಣ್ಣಿ ಕಾಣೋದು ಸುಮ್ಮನೆ ಬಿಡ್ತಾರೆ, ಹುಡುಕಿ ಹೋಗ್ತಾರೆ. ಸಿಗದ ಹೋದ್ರೆ ಬರೀ ಬೇಗ ಹಾಕೊಂಡು ಹೋಗ್ತಾರೆ ಹೊರತು ಮರಗದಲ್ಲೇ ಒಳಗಡೆಗೆ. ಯಾಕೆ ಯಾವ ಬರುತ್ತೋ ಯಾರಿಗೂ ಗೊತ್ತು, ಈ ಮಧ್ಯೆ ಎಲ್ಲಿ ಬರುತ್ತೋ ಯಾರಿಗೂ ಗೊತ್ತು. ಇಲ್ಲಿ ಸಿಗದ ಹೋದ್ರೆ ಬಿಟ್ಟುಬಿಡ್ತಾರೆ. ಈ ಜಿಲ್ಲೆ ಸಿಗದವರು ಗೊತ್ತಿಲ್ಲ, ಅದು ಅದು ಇಲ್ಲದ್ದು ಮನೆಗಳೇ ಸಿಗೋದಿಲ್ಲ ಹೆಚ್ಚೆ ಕಡೆ. ಆದರೆ ಇದು ಹಾವು ಅಂದ್ರೆ ಮಾತ್ರ ಅದು ಎಂತಹ ವಿಷದ ಹಾವು ಹೌದೋ ಅಲ್ಲೋ, ಹಾವು ಅಂದ್ರೆ ಹಾವೇ. ಅಷ್ಟು ಭಯ ಪಡ್ತಾರೆ. ದುರ್ಯೋಧನ ಅದನ್ನು ಇಗ್ನೋರ್ ಮಾಡಬಾರದು ಅಂತ ಹೇಳಿದ್ದಾರೆ. ಕಲಿಯನ್ನ ಇಗ್ನೋರ್ ಮಾಡಬಾರದು. ಇವತ್ತು ಇಗ್ನೋರ್ ಮಾಡ್ತಿರೋದೇ ಕಲಿಯನ್ನ. ನಾವು ಕಲಿಯದ ಅವನೇನ್ ಮಾಡ್ತಾನೆ, ಪಾಪ ಅಂದ್ಬಿಡ್ತಾನ. ಪಾಪ ಅಲ್ಲ, ಪಾಪ ಮಾಡಿಸ್ತಾನ ಅವನು, ಅದು ಅರ್ಥ ಮಾಡ್ಕೋಬೇಕು. ಅವನು ಸ್ವತಃ ಮಹಾಪಾಪಿ, ಇನ್ನೊಬ್ಬರಿಗಲ್ಲಿ ಪಾಪವನ್ನು ಮಾಡಿಸ್ತಾನೆ, ಅವನ್ನು ಹುಡುಕಿಕೊಳ್ಳಬೇಕು ಅಂತ ಹೊರಟ್ರಂತೆ. ಅವನು ಎಲ್ಲಿ ಸೇರ್ಕೊಂಡಿದ್ದಾನೆ, ದ್ವೈಪಾಯನ ಸರೋವರದೊಳಗೆ ಪ್ರವೇಶ ಮಾಡಿದ್ದಾನೆ. ಇದು ಎಷ್ಟು ಒಳ್ಳೆ ಮಾತು ಗೊತ್ತೇನು. ದ್ವೈಪಾಯನ ಸರೋವರದಲ್ಲಿ ಕಲಿಪ್ರವೇಶ. ಸರೋವರ ಅಂದ್ರೆ ಶಾಸ್ತ್ರ, ತೀರ್ಥ ಅಂದ್ರೆ ಶಾಸ್ತ್ರ. ದ್ವೈಪಾಯನ ಸರೋವರ ವೇದವ್ಯಾಸದೇವರ ಶಾಸ್ತ್ರ, ಅದರೊಳಗೆ ಎಂಟರ್ ಆಗ್ತಾನೆ ಅಂತ ಅರ್ಥ. ಭಾಗವತ ಎಲ್ಲಾದ್ರೂ ಚೇಂಜ್ ಮಾಡಿಬಿಡ್ತಾನೆ, ಪಾಠಾಂತರ ಮಾಡಿ ಕೆಟ್ಟ ಕೆಟ್ಟ ಪಾಠ ಹಾಕಿಬಿಡ್ತಾನೆ. ಮಹಾಭಾರತ ಮೊದಲನೇ ಶ್ಲೋಕ ನಾರಾಯಣಂ ಸರೋಗುರುಂ, ಅದೇ ಇಲ್ಲ, ತೆಗೆದಾಕಿಬಿಟ್ಟಿದ್ದಾರೆ, ಅದನ್ನು ತೆಗೆದಾಕಿಬಿಟ್ಟಿದ್ದಾರೆ. ದೇವರ ಹೆಸರು ಬರಬಾರದು, ಅದೇ ವಿಷಯ. ಮನೆಯಲ್ಲಿ ದೇವರ ಮನೆ ತೆಗಿತಾರಲ್ಲ ಆಟೈತು. ಎಲ್ಲ ಪ್ಲಾನ್ ಮಾಡ್ತಾನೆ ದೇವರು, ಮೈನಸ್ ದೇವರ ಮನೆ ಎಲ್ಲ ಪ್ಲಾನ್ ಮಾಡಬೇಕು ಅವನಿಗೆ. ದೇವರಿಗೆ ಇದ್ರೆ ಭಾರಿ ಗೋಳಾಟವಾಗಿ ಗೂಡು ಮಾಡಿಬಿಡಿ ಸಾಕು ಅಂತಾರೆ ಅಷ್ಟೇ ಹೊರತು ದೊಡ್ಡ ಜಾಗ ಕೊಡಕ್ಕೆ ಇಷ್ಟಪಡೋದಿಲ್ಲ. ಅದು ಕಲಿ ಕಾನ್ಸೆಪ್ಟ್ ಅದು. ಅದು ದೇವರು ಬಂದಂದ್ರೆ ಅವನಿಗೆ ಜಾಗ ಇರೋದಿಲ್ಲ, ಅದಕ್ಕೆ ಪದಿತಿ ಆಗೋದು ಅವನಿಗೆ. ದೇವರು ಬಂದಂದ್ರೆ ತಾನು ಖಾಲಿ ಮಾಡಬೇಕಾಗತ್ತೆ ಅಂತ ಹೇಳಿ ಅವನು ದೇವರು ಇರದಂತೆ ಉಪಾಯ ಮಾಡುತ್ತಾನೆ. ಆ ವೇದವ್ಯಾಸರ ಶಾಸ್ತ್ರದೊಳಗೆ ಪ್ರವೇಶ ಮಾಡಿ ತಪ್ಪು ಪ್ರಿಂಟ್ ಆಗೋದಂದ್ರೆ ಮುದ್ರಾ ರಾಕ್ಷಸ ಅಂತ ಕರೀತಾರಲ್ಲ, ಹಾಕಿ ತಪ್ಪು ಪ್ರಿಂಟ್ ಮಾಡಿದ್ರೆ ರಾಕ್ಷಸ ಬಂದಾಗ ಆಯ್ತಲ್ಲ. ಇದೆಲ್ಲ ಯೋಚನೆ ಮಾಡಬೇಕು. ಅದಕ್ಕೆ ಆಚಾರ ಅವತಾರ ಮಾಡಿದ್ದು ಅದಕ್ಕೇನೆ. ಬ್ರಹ್ಮಸೂತ್ರಾದಿಗಳು ಇದ್ದವು, ಮಹಾಭಾರತ ಇದ್ದವು, ಎಲ್ಲ ಕೆಡಿಸಿಬಿಟ್ಟಿದ್ದಾನೆ ಕಡೆ. ಅದನ್ನೆಲ್ಲ ಪ್ಯೂರಿಫೈ ಮಾಡಬೇಕಾಗಿ, ನೀರನ್ನು ಕೊಳಕು ಮಾಡಿದ್ರೆ ಹೇಗೋ ಹಾಕಿ. ಅದಕ್ಕೆ ಒಳಗೆ ಪ್ರವೇಶ ಮಾಡಿದ್ದಾರಂತೆ. ಅಲ್ಲಿ ಕೂಡ ಜಪ ಮಾಡ್ತಾ ಇದ್ದಾನೆ, ತನ್ನ ಯಾರು ನೋಡ್ತಾ ಇಲ್ಲ, ಆರಾಮ ಕಾಲ ಕಡೆ ಹೋದ್ರು ಯೋಚನೆ ಮಾಡ್ತಾ ಇದ್ದಾನೆ. ಅಷ್ಟೊತ್ತಿಗೇನಾಗಿದೆ, ಅಶ್ವತ್ಥಾಮರು ಕೃತವರ್ಮ ಕೃಪಾ ಓಡೋಗಿದ್ರಲ್ಲ, ಅವ್ನು ನೋಡ್ಕೊಂಡು ಅಲ್ಲಿ ಹೋಗ್ತಾರ. ಅಂದ್ರೆ ಗೊತ್ತು ಅವ್ರು ಎಲ್ಲಿರ್ತಾರೆ ಮಹಾನುಭಾವ ಅಂತ. ಕೆಲವು ತಮ್ಮ ಹುಡುಗ ಕ್ಲಬ್ನಲ್ಲೇ ಇರ್ತಾನೆ ಅಂತ ಗ್ಯಾರಂಟಿ ಇರುತ್ತಲ್ಲ ಆ ಟೈಪ್. ಇನ್ನು ಎಂದು ಪಾಠಕ್ಕೆ ಕ್ಲಾಸಿಗೆ ಹೋಗಿರೋ ಚಾನ್ಸಸ್ ಇಲ್ಲ ಅವನು. ಕ್ಲಬ್ ಕ್ಲಬ್ ಹುಡುಕೋ ಹಾಗೆ ದುರ್ಯೋಧನ ಅಂದ್ರೆ ಎಲ್ಲ ಕಳ್ಕನ ಮಾಡ್ಕೊಂಡು ಕೂತಿರ್ಬೇಕು. ಹುಡ್ಕೊಂಡು ಅಲ್ಲಿ ಬಂದ್ರಂತವ್ರು, ಒಂದು ಕರೆದ್ರಂತೆ, ಎದ್ದು ಬಂದನಂತಾಗ ಮಾತಾಡ್ತಾ ಕೂತ್ಕೊಂಡ್ರಂತೆ. ಹಟ್ಟಿ ಹೊಡಿಗತ ಕೊಡ್ತಾರೆ. ಇನ್ನೇನು ಆಗೋಗಿ ಇನ್ನೇನು ಕೆಲಸ ಇಲ್ಲ, ಎಂತ ಸಭಾಲೋಚನೆ ಯಾರು ನೋಡಬಾರದು. ನೋಡಿ ಉಪಯೋಗ ಇಲ್ಲ, ತಮ್ಮ ಜೀವನದಲ್ಲಿ ಧೈರ್ಯನೇ ಇಲ್ಲ, ಎಲ್ಲ ಮಾತಾಡ್ತಾ ಕೂತಿದ್ದಾರಂತೆ. ಆಗ ಏನಾಗಿದೆ, ಅವ್ರು ಬೆಸ್ತರೆಲ್ಲ ಮೀನು ಹಿಡಿಯಕ್ಕೆ ಅಂತ ಸರೋವರಕ್ಕೆ ಬಂದಿದ್ದಾರೆ. ಮೀನು ಹಿಡಿಯಲಿಕ್ಕೆ ಅಂತ ಬಂದಿದ್ದಾರೆ, ಮೀನೆಲ್ಲ ಹಿಡಿತಾ ಇದ್ದಾರೆ. ಇವ್ರು ಮಾತೆಲ್ಲ ಕೆಡಿಸ್ಕೊತಾ ಇದ್ದಾರೆ, ಅದೇನು ಹೆಚ್ಚು ಅರ್ಥ ಆಗಿಲ್ಲ. ಅಂತೂ ಇವ್ರು ಮೋಸ್ಕಾರ ಒಂದು ಕೂತ್ಕೊಂಡಿದ್ದಾರೆ, ಇಷ್ಟು ಅರ್ಥ ಆಯ್ತಂತೆ. ಅವ್ರು ಯಾರು ಬೆಸ್ತರು ಅಂದ್ರೆ ಭೀಮಸೇನೆ ಕಡೆಯ ಬೆಸ್ತರು ಅವರೆಲ್ಲ ಕೂಡ, ಪಾಂಡವರ ಕಡೆಯವರು. ಅವ್ರು ತಕ್ಷಣ ಅದರಿಂದ ಓಡಿಬಿಟ್ರಂತೆ. ಎರಡನ್ನು ಕೂಡ ವಿರೋಧ ವಿಷಯ ಹೇಳೋದು ಪುಣ್ಯ ಬರುತ್ತೆ, ಸಾಕು ದುಡ್ಡು ಬೇರೆ ಬರುತ್ತೆ. ಜೊತೆಗೆ ಕಳ್ಳನ ಕೊಡ್ತೇವೆ, ವೀರಪ್ಪನ ಹಿಡ್ಕೊಟ್ರೆ 20 ಲಕ್ಷ 40 ಲಕ್ಷ ಕೋಟಿ ಗಟ್ಟೆ ಕೊಡಬೇಕಾದ್ರೆ ದುರ್ಯೋಧನ ಸುಳ್ಳು ಕೊಟ್ಬಿಟ್ರೆ ಮುಗಿತಲ್ಲ. ಈ ತಪ್ಪಿಸ್ಕೊಂಡು ಓಡಾಡೋ ಪದ್ಧತಿ ದುರ್ಯೋಧನದ್ದು, ಒಂದು ಮಾಡಬಾರದನ್ನು ಮಾಡೋದು ತಪ್ಪಿಸ್ಕೊಂಡು ಓಡಾಡೋದು, ಅದನ್ನ ಹಿಡ್ಕೊಟ್ರೆ ಬರುತ್ತೆ. ಎಲ್ಲ ಬಿಟ್ಟು ಅಲ್ಲೇ ಓಡಿಬಿಟ್ಟಿರುತ್ತೆ ಭೀಮಸೇನ ಹೇಳೋದಕ್ಕೋಸ್ಕರವಾಗಿ. ಭೀಮಸೇನ ಯಾರೇ ಹೇಳಬೇಕಾಗಿಲ್ಲ, ಪೂರ್ಣ ಪ್ರಜ್ಞೆ ಸರ್ವಜ್ಞ ಅವ್ರು. ಎಲ್ಲಿ ದುರ್ಯೋಧನ ಹೇಳಿದಾಗ ಗೊತ್ತು, ದುರ್ಯೋಧನ ಅಡ್ರೆಸ್ ಇಲ್ಲದೆ ಹೋಗ್ಬಿಡ್ತಾ ಇದ್ದ. ಈ ಮತ್ತೆ ಒಳಗಿದ್ದು ಉಳಿಸ್ಬೇಕಾದ ಅವರೇ, 6-3-1,000 ಜಪ ಉಳಿಸ್ಬೇಕಾದ ಅವರೇ. ಆದ್ರಿಂದ ಅವರಿಗೆ ಗೊತ್ತು, ಆ ಲೋಕದೃಷ್ಟಿಯಲ್ಲಿ ತೋರಿಸ್ತಾರೆ, ಜನಗಳನ್ನೆಲ್ಲ ಬೇಕ್ ಮಾಡ್ಕೊಂಡಿರಬೇಕು. ನಮ್ಮಲ್ಲಿ ಏನಾಗಿದೆ ಗೊತ್ತೇನೆ, ಇವತ್ತು ನಾವು ವರ್ಣಾಶ್ರಮ ಧರ್ಮ ಒಪ್ಪ ಗಲಾಟೆಯೊಳಗೆ ಉಳಿದವರ್ದು ದ್ವೇಷ ಕಟ್ಕೋತಾ ಇದ್ದಾರೆ ಮನುಷ್ಯ, ಮಟ್ಕೋಬಾರದು ಎಂದು ಕೂಡ. ಅದಕ್ಕೆ ಸರ್ವೇ ಜನಾ ಸುಖಿನೋ ಭವಂತು. ಜಗತ್ತಿನೊಳಗೆ ನಾವು ಆಚಾರ ವಿಚಾರದಲ್ಲಿ ಬದಲಾವಣೆ ಆಗುತ್ತೆ ಹೊರತು, ಒಳ್ಳೆಯವನು ಯಾವ ಜಾತಿಯಲ್ಲಿ ಬೇಕಾದ್ರೂ ಇರಬಹುದು ಅದು ಅರ್ಥ ಮಾಡ್ಕೋಬೇಕು, ಕೆಟ್ಟವನು ಯಾವ ಜಾತಿಯಲ್ಲಿ ಬೇಕಾದ್ರೂ ಇರಬಹುದು. ಆದ್ದರಿಂದ ನಾವು ಜಾತಿ ಆಧಾರದ ಮೇಲೆ ಯೋಗ್ಯ ತಳೆಯಕ್ಕೆ ಬರೋದಿಲ್ಲ ಅಂತ ಹೇಳಿಬಿಡುತ್ತೆ. ಜಾತಿ ಯಾತಕ್ಕೆ ಬೇಕು ನಮಗೆ ಅಂತ ಕೇಳಿದ್ರೆ, ಧರ್ಮಾನುಷ್ಠಾನಕ್ಕೆ, ವಿವಾಹಾದಿ ಸಂಬಂಧಕ್ಕೆ ಜಾತಿಗಳು ಬೇಕೇ ಹೊರತು, ಗೌರವ ಕೊಡಬೇಕಾದ್ರೆ ಜಾತಿ ಮುಖ್ಯ ಅಲ್ಲ, ಅವ್ರ ಗುಣನೇ ಮುಖ್ಯ ಅಂತ ಹೇಳ್ತಾರೆ ಆಚಾರ್ಯ. ಆದರಸ್ತತ್ರ ಕರ್ತವ್ಯ ಯತ್ರ ಭಕ್ತಿ ಹರೇರ್ವರ. ಯಾರಿಗೆ ನಿರ್ಮಲವಾದಂತಹ ಹರಿಭಕ್ತಿ ಇರ್ತದೋ, ದಿವ್ಯವಾದ ಜ್ಞಾನ ಇರುತ್ತೋ, ಅವರು ಹೆಚ್ಚು ಮನ್ನಣೆ ಕೊಡಬೇಕೇ ಹೊರತು ಹೊರಗಿನ ಆಚಾರ ವಿಚಾರಗಳು ಸೆಕೆಂಡರಿ ಆಗಿಬಿಡುತ್ತವೆ, ಅದು ಪ್ರೈಮರಿ ಆಗ್ತದೆ. ಅದು ಇದ್ರೆ ಭಾರಿ ದೊಡ್ಡದು, ಎಲ್ಲರೂ ಇದೆ ಇದು ಇದೆ ಅಂತ ಹೇಳಿಬಿಟ್ರೆ ಬಾರಿ ಮೇಲೆ ಹೋಗ್ಬಿಡ್ತಾನೆ. ಆದರೆ ಅದನ್ನು ತೋರಿಸಿಕೊಡ್ತಾ ಇದ್ದಾರೆ, ಭೀಮನ ಸೇವಕರಾಗಿ ದಸ್ತರಿದ್ದಾರೆ. ಅಂದ್ರೆ ದಸ್ತರಲ್ಲೂ ಮಾಧ್ವರು ಇರಬಹುದು ಅಂತಾಯ್ತಲ್ಲ, ಆ ತರ ಆದವ ಮಾಧು ವಧ್ವಾಚಾರ್ಯ ದೊಡ್ಡವರು ಗುರುಗಳು ಅಂತ ಒಪ್ಪಿಕೊಂಡ್ಬಿಟ್ರೆ ಮಾಧ್ವನ ಆಗ್ಬಿಡ್ತಾನೆ, ಇಮಿಡಿಯೇಟ್ ಮಾಧ್ವನ ಆಗ್ತಾನೆ. ಬ್ರಾಹ್ಮಣರಾಗೋದು ಬೇರೆ, ಮಾಧ್ವನ ಆಗೋದು ಬೇರೆ. ಒಂದು ಬ್ರಾಹ್ಮಣರ ಮುಕ್ತಿ ಅಂತ ಶಾಸ್ತ್ರ ಹೇಳಲಿಲ್ಲ, ಆದರೆ ಮಾಧ್ವರಿಗೆ ಮಧ್ವಾಚಾರ್ಯ ಅನುಗ್ರಹ ಇದ್ದವರಿಗೆ ಮುಕುಂದ ಭಕ್ತಿ ಗುರುಭಕ್ತಿ ಜಾಯೆ ಅಂತ ಹೇಳಿರೋದ್ರಿಂದ ಒಳ್ಳೆಯ ಒಂದು ಉದ್ಧಾರದ ಹಾದಿ ಸಿಕ್ಕೇ ಸಿಗ್ತಾ ಇದೆ. ಅವರೆಲ್ಲ ಹೋದ್ರು ಹೇಳಿದ್ರಂತೆ, ಹೇಳಿದ ತಕ್ಷಣ ಅಲ್ಲಿಂದ ಹೊರಟು ಬರ್ತಾ ಇದ್ದಾರೆ, ಸರೋವರದ ಹತ್ರ ಬರ್ತಾ ಇದ್ದಾರೆ. ಅವ್ರು ಬರೋದು ನೋಡಿದ ತಕ್ಷಣ ಮತ್ತೆ ಇವ್ರು ಮರ್ದಾಗ ಕೂತಿದ್ರಲ್ಲ, ದುರ್ಯೋಧನ ಒಳಗೆ ಹೋಗ್ಬಿಡ್ತಾರೆ, ಹೊರಗೆ ಓಡೋಗ್ಬಿಡ್ತಾರೆ. ಒಂದ್ರ ಹೇಗೂ ಇತ್ತು ಓಡಲಿಕ್ಕೋಸ್ಕರ ಹತ್ತಿ ಓಡೋಗ್ಬಿಟ್ರೆ. ಅಂದ್ರೆ ಎಷ್ಟು ಒಂದು ದುರ್ಬಲ ಜೀವನ ಅವರದ್ದು, ಪಾಂಡವರೆದುರು ಇಷ್ಟು ಅನಸಮರ್ಥರಾಗಿದ್ದು ಬಿಟ್ಟು ಇನ್ನೂ ಶರಣಾಗೋದಿಲ್ಲ ಅಂದ್ರೆ ಅನ್ಯಾಯ ಯೋಚನೆ ಮಾಡಿ. ಆ ಕಾಲದ ಸ್ಮರಣೆ ಶರಣಾಗಬಹುದಲ್ಲ, ಕೊನೆ ಪಕ್ಷ ಆಗಲಿಲ್ಲ. ಅದಕ್ಕೆ ಸ್ವರೂಪ ಅಂತ ಕರೀತಾರೆ. ಸ್ವರೂಪ ಅಂದ್ರೆ ಅದು ಏನು ಮಾಡಿದ್ರು ಬದಲಾಗದವರು ಸ್ವರೂಪ ಅಂತ ಕರೀತಾರೆ. ಬದಲಾಗ್ಬಿಟ್ರೆ ಸ್ವರೂಪ ಅಲ್ಲ ಅದು ಆಚಾರ. ಅದಕ್ಕೆ ಹೇಳ್ತಾರೆ ಸ್ವರೂಪ ಅನ್ನೋದು ಅವರವರ ಇಂಡಿವಿಜುವಲ್ ಒರಿಜಿನಾಲಿಟಿ. ಅದು ಒಂದು ಒರಿಜಿನಾಲಿಟಿ ಚೇಂಜ್ ಮಾಡಕ್ ಬರೋದಿಲ್ಲ, ಬೇರೆ ಆದ್ರೆ ಚೇಂಜ್ ಮಾಡಕ್ ಬರುತ್ತೆ. ದುರ್ಯೋಧನ ಪಕ್ಷದಲ್ಲಿ ಇದ್ದು ಎಷ್ಟೋ ಒಳ್ಳೆದನ್ನು ಉದ್ಧಾರವಾಗ್ತಾ ಇದ್ದಾರೆ, ದುರ್ಯೋಧನ ಮಾತ್ರ ಉದ್ಧಾರವಾದ ಸಂಭವನೇ ಇಲ್ಲ. ಅವರು ಒಳಗೆ ಹೋತ ಅವರೆಲ್ಲ ಓಡೋದರಂತೆ, ಎಲ್ಲ ಅಲ್ಲಿಗೆ ಬಂದಿದ್ದಾರೆ. ಇನ್ನೂ ಸಿಕ್ಕಾಕೊಂಡಿದ್ದಾರೆ, ಏನು ಮಾಡಾಗಿಲ್ವೇ ಇಲ್ಲ. ಆಗ ಏನು ಮಾತು ಕೇಳ ಒಳಗೆ ಕುತ್ಕೊಂಡ್ಬಿಟ್ಟಿದ್ದಾನೆ ಹೋಗಿಬಿಟ್ಟು. ಹೀಗೆ ನೀರಲ್ಲಿ ಕೂಡಲಿಕ್ಕೆ ಬರ್ತಾ ಇತ್ತ ಅವನಿಗೆ ಅಂತ ಒಂದು ಪ್ರಶ್ನೆ ಬಂತು. ನೀರಲ್ಲಿ ಸ್ವಲ್ಪ ಹೊತ್ತು ಕೂತ್ರೆ ಮನುಷ್ಯ ಒದ್ದಾಡ ಹೋಗ್ತಾನೆ, ಸತ್ತು ಹೋಗ್ತಾನೆ, ಎಡರಲ್ಲಿ ಒಂದಾಗುತ್ತೆ ಅಷ್ಟೇ. ಇಲ್ಲ ಸಣ್ಣ ಪಡ್ತಾನೆ ಸತ್ತ ಹೋಗಿಬಿಡ್ತಾನೆ. ದುರ್ಯೋಧನ 7 ದಿವಸ ಕೂಡ ಪ್ಲಾನ್ ಮಾಡ್ಕೊಂಡು ಮನೆಗೆ ಕೂತ ಅಂದ್ರೆ ಅವನು ಬರ್ತಿತ್ತ ಅಂದ್ರೆ ಬರ್ತಿತ್ತು. ಜಲಸ್ತಂಭನ ಅಂತ ವಿದ್ಯೆ ಬರ್ತಿತ್ತು ಅಂತ ಹೇಳಿದ್ದ. ಜಲಸ್ತಂಭನ ಅಂತ ವಿದ್ಯೆ, ಅಗ್ನಿಸ್ತಂಭನ ಅಂತ ಒಂದು ವಿದ್ಯೆ. ಅಗ್ನಿಯೊಳಗೆ ಇದ್ರೂ ಕೂಡ ಅಗ್ನಿ ಎಫೆಕ್ಟ್ ಆಗಬಾರದು, ನೀರೊಳಗೆ ಇದ್ರೂ ಕೂಡ ನೀರಿನ ಎಫೆಕ್ಟ್ ಆಗಬಾರದು, ಅದಕ್ಕೆ ಸ್ತಂಭನ ಮಾಡೋದು ಅಂತ ಕರೀತಾರೆ. ಇವತ್ತು ನೋಡಿ, ಈ ಡೈವರ್ಸ್ ಇರ್ತಾರೆ ಸಮುದ್ರ ಎಷ್ಟೋ ಒಳಗೆ ಹೋಗ್ತಾರೆ, ಅವರೆಲ್ಲ ಆಕ್ಸಿಜನ್ ಕಟ್ಕೊಂಡಿರ್ತಾರೆ. ಏ ಮುಳ್ಳು ಏನಾದ್ರು ಎಷ್ಟು ಗಂಟೆ ಗಂಟೆ ಸುಖವಾಗಿರ್ತಾರೆ. ಹಾಗೆ ಅದಿಲ್ಲದೆ ಹೋದ್ರೆ ಕೆಲವು ನಿಮಿಷಕ್ಕೆ ಹೋಗ್ಬಿಡ್ತಾರೆ, ಅದಿದ್ರೆ ಅದಾಗುತ್ತೆ. ವೈಜ್ಞಾನಿಕವಾಗಿ ಹೇಗೆ ಇವತ್ತು ನಾವು ಕೃತಕ ಉಸಿರಾಟದಿಂದ ಸುಖವಾಗಿ ಆಳವಾದ ನೀರಿನಲ್ಲಿ ಗಂಟೆ ಗಟ್ಟಲೆ ಇರಲಿಕ್ಕೆ ಸಾಧ್ಯವಾಗುತ್ತೋ ಆ ಮಟ್ಟಿಗೆ ಜಲಸ್ತಂಭನ. ಇವರು ಮಂತ್ರದಿಂದ ಮಾಡಿಕೊಂಡು ಯಂತ್ರದಿಂದ ಮಾಡ್ಕೋತಾರೆ, ಅಷ್ಟೇ ವ್ಯತ್ಯಾಸ ಹೊರತು ಅದನ್ನ ಕಾನ್ಸೆಪ್ಟ್ ಇದೆ. ಇವತ್ತಂತೂ ಬೆಂಕಿ ಹತ್ತಿದ ಕಾಲಕ್ಕೆ ಇವರು ಫೈರ್ ಎಸ್ಟಿಂಗ್ವಿಷ್ ಮಾಡಕ್ಕೆ ಬರ್ತಾ ಆರಸಕ್ಕೆ ಬರ್ತಾರಲ್ಲ, ಒಳಗೆ ಹುಡುಗರು ಒಳಗಕ್ಕೆ ಅವ್ರಿಗೆ ಒಳಗಕ್ಕೆ ಬರುತ್ತೆ, ಬಟ್ಟೆ ಕಟ್ಕೊಳ್ಳೋದಿಲ್ಲ, ಫೈರ್ ಪ್ರೂಫ್ ಡ್ರೆಸ್ ಹಾಕೊಂಡಿರ್ತಾರೆ. ಜಲಸ್ತಂಭನ ಅಗ್ನಿಸ್ತಂಭನ ಅಗ್ನಿಸ್ತಂಭನ ಜಲಸ್ತಂಭನ ಅರ್ಥ. ಈದ್ ಬಿಡುಗಡೆ ಆದ್ರೆ ಮುಳುಗದೇ ಇಲ್ಲ, ಬುಡ ಆಗ್ತದೆ, ಅಲ್ಲಿ ತೆಲ್ತಾ ಇರ್ತಾರೆ. ಒಳ್ಳೆ ಕ್ವಾಲಿಟಿ ಆಗಿರ್ಬೇಕಷ್ಟೇ, ಇದ್ರೆ ಮುಳುಗೋದ್ರೆ ಹೋಯ್ತು, ಒಂದು ಹೋಳು ಬಿತ್ತದೆ ಡಬ್ಬ ಮುಳುಗೋಯ್ತು ಅಷ್ಟೇನೆ. ಒಳ್ಳೆ ಗಟ್ಟಿಮುಟ್ಟಾಗಿದ್ರೆ ತೇಲ್ತಾನಲ್ಲ ಆ ಟೈಪ್. ಟೆಂಪರರಿ ಜಲಸ್ತಂಭನ ಇದು, ನೀರು ಒಳಗೆ ಇದ್ದು ಬದುಕ್ತಕ್ಕಂತ ಕಲೆ. ಈ ಜಲ ಮೀನು ಮೊದಲಾದವು ಹೊರಗಿದ್ರೆ ಸತ್ತೋದು, ಒಳಗಿದ್ರೆ ಬದುಕೋದವು. ಅಂದ್ರೆ ಪ್ರಾಣಿಗಳಿಗೆ ಪರಮಾತ್ಮ ಆ ರೀತಿ ಶಕ್ತಿ ಕೊಟ್ಟಿದ್ರೆ ಮನುಷ್ಯನಾದವನು ಕೂಡ ಯಂತ್ರ ಮಂತ್ರ ಮೊದಲಾದವುಗಳ ಸಾಧನೆಯಿಂದ ಕೆಲವು ಸಿದ್ಧಿ ಪಡೆಯಲಿಕ್ಕೆ ಬರುತ್ತೆ. ದುರ್ಯೋಧನ ಅಜ್ಞಾನ ಕಲ್ತಿದ್ದರಂತೆ ಕೆಲವು ಸುಖವಾಗಿ ನೀರೊಳಗೆ ಇದ್ರೂ ಕೂಡ ಸಾಯದಂತೆ ಬರಲು ಸಾಧ್ಯವಾಗಿತ್ತು ಅವನಿಗೆ. ಆಗ ಧರ್ಮರಾಜನಿಂದ ಮಾತಾಡ್ತಾ ಇದ್ದಾನೆ ದುರ್ಯೋಧನ, ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎದ್ದು ಬಾ ಸಾಕು ಅಂತ ಕರೀತಾನೆ. ಏನು ಮಾಡಲಿಕ್ಕೆ ಸಾ, ಎದ್ದು ಬಾ, ಇನ್ನ ಯುದ್ಧ ಸಾಧ್ಯವೇ ಇಲ್ಲ, ಯುದ್ಧ ಮಾಡಬೇಕು, ನೀನು ಸೋಲ್ಬೇಕು ಬಾ ಅಂತ ಕರೆದ್ರೆ ದುರ್ಯೋಧನ ಇಲ್ಲಿಂದ ಮಾತಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ, ನೋಡು ಧರ್ಮರಾಜ ನನಗೆ ವೈರಾಗ್ಯ ಬಂದು ಬಿಟ್ಟಿದೆ, ಡಿಕ್ಲೇರ್ ಮಾಡಿಬಿಟ್ಟಿನಂತೆ. ನಾನು ವೈರಾಗ್ಯ ಬಂದುಬಿಟ್ಟಿದೆ, ನನ್ನ ರಾಜ್ಯದಲ್ಲಿ ಏನು ಆಸೆ ಇಲ್ಲ, ಎಲ್ಲ ಸಾಕಾಗಿ ಹೋಗ್ಬಿಟ್ಟಿದೆ, ನನ್ನ ಸತ್ತೋಗ್ಬಿಟ್ಟಿದ್ದಾರೆ, ಆ ರಾಜ್ಯ ನಿಮಗೆ ಬಿಟ್ಟುಕೊಡ್ತಾ ಇದ್ದೆ, ನೀವೇ ಆಡ್ಕೊಂಡು ಹೋಗಿಬಿಡಿ, ನಾನು ಸುಮ್ಮನೆ ಇಲ್ಲಿ ಇಲ್ಲಿ ಇದ್ದೇನೆ, ಸತ್ತು ಸಿರ್ತೇನೆ, ಆ ತಪಸ್ ಮಾಡಕ್ಕೆ ಹೊನಕ್ಕೆ ಹೋಗಿಬಿಡ್ತೇನೆ, ರಾಜ್ಯ ನೀವೇ ತಗೊಳ್ಳಿ ಅಂತ ಹೇಳಿಬಿಟ್ನಂತೆ. ನೋಡಿದ್ರೆ ಎಂಥ ವೈರಾಗ್ಯದ ಮಾತಿದ್ವು ಅಂತ. ಆದರೆ ಉದ್ದೇಶ ಆಗಲ್ಲ, ಏಳು ದಿವಸ ಬಿಟ್ಟುಬಿಡಿ ಸಾಕು ಅಂತ ಅಷ್ಟೇ ಅರ್ಥ. ಏಳು ದಿವಸ ಬಿಟ್ಟುಬಿಡಿ ಆದರೆ ಹೇಗೆ ಬರ್ತೇನೆ ನೋಡಿ ಅಂತ ಅವನು ಅಲ್ಲಿ ಮೋಸ ಮಾಡ್ತಾನೆ ಮತ್ತೆ. ಆದ್ರಿಂದ ಏಳು ದಿವಸ ನನಗೆ ಬೇಕಷ್ಟೇ, ಎಲ್ಲ ಬಿಟ್ಬಿಡ್ತೇನೆ, ನೀವೇ ತಗೊಂಡು ಹೋಗಿಬಿಡಿ, ತಗೊಂಡು ನಾನೇನು ಮಾಡಲಿ ಅಂತ ಹೇಳಿದ ತಕ್ಷಣ ಧರ್ಮ ಹೇಳ್ತಾ ಅದೆಲ್ಲ ಸಾಧ್ಯ ಇಲ್ಲ ನನಗೆ. ಇವತ್ತು ರಾಜ್ಯವನ್ನು ಆರಿತೋಳಕ್ಕೆ ಇಷ್ಟಪಡೋದಿಲ್ಲ. ಆಟ ಆಡ್ತಾ ಕೊನೆ ಸೋಲೋ ಸೀಟ್ ಬಂದಾಗ ಎದ್ದೋಳಕ್ಕೆ ಹೋಗ್ತಾರೆ, ಸೋತೆ ಹೋಗುವಾಗ ಎದ್ದೋಳಕ್ಕೆ ಬರೋದಿಲ್ಲ ಅಂತ ಹೇಳ್ಬೇಕು. ಸೋತೆ ಹೋಗ್ಬೇಕು ಹೊರತು ಇದ್ದವ್ರು ಆಟ ಮುಗಿತು ಅಂತ ಡಿಕ್ಲೇರ್ ಮಾಡಕ್ ಟ್ರೈ ಮಾಡ್ತಾನೆ ಅವನು, ಇಲ್ಲ ಡ್ರಾ ಆಯ್ತು ಅಂದು ಬಿಡ್ತಾನೆ. ಹಾಗಾಗಬಾರ್ದು, ಹಾಗೆಲ್ಲ ಭಿಕ್ಷೆ ಕೊಟ್ಟರೆ ತಗೊಳ್ತಕ್ಕಂಥವರಲ್ಲ, ಎದ್ದು ಬಾ ಅಂತ ಕರೆದಾರೆ. ದುರ್ಯೋಧನ ಹೇಳ್ತಾನೆ, ನನ್ ಏನು ನಮ್ಮಲ್ಲಿ ಯಾರಿದ್ದಾರೆ ಈಗ, ನನ್ ಯಾರು ಇಲ್ಲ ಬರ್ಲಿಕ್ಕೆ, ನಾನು ಬಂದು ಏನು ಮಾಡ್ಲಿ, ನಾನು ರಾಜ್ಯ ತಗೊಂಡಾರು ಏನ್ ಮಾಡಬೇಕಾಗಿದೆ, ಬರೋದಿಲ್ಲ ಅಂತ ಹೇಳ್ತಾನೆ. ಹಿಂದೆ ಹೇಳಿದ್ದ ನನ್ನ ಎಷ್ಟು ಜನ ಇದ್ದಾರೆ ಗೊತ್ತಾನ ಜೊತೆಗೆ ಅಂತ ಹೇಳ್ಕೊಂಡಿದ್ದ, ಈಗ ಯಾರಿಲ್ಲ ತಾನೇ ಒಪ್ಪುತ್ತಾ ಇದ್ದಾನೆ. ಈಗ ಎಲ್ಲಿಂದ ಎಲ್ಲಿ ಬಂತು ಸ್ಥಿತಿ? ಕೃಷ್ಣ ಹೇಳಿರ್ತಾನೆ, ದುರ್ಯೋಧನ ಇಷ್ಟೆಲ್ಲ ಮಾತಾಡ್ತೀಯಲ್ಲ, ನಾಳೆ ತೋರಿಸ್ತೇನೆ ನೋಡು ಅಂತ ಹೇಳಿರ್ತಾನೆ. ನನಗೆ ಅದಿದೆ ಇದೆ ಅಂತ ಹೇಳಿದೆ ಅಂತ ಹೇಳಿದೆಯಲ್ಲ, ಏನು ಇಲ್ಲದಾಗ ಮಾಡಿ ತೋರಿಸ್ತೇನೆ ಅಂತ ಕೃಷ್ಣ ಹೇಳಿರ್ತಾನೆ. ಅವನ ಬಾಯಲ್ಲೇ ಬರ್ತಾ ಇದೆ ಈಗ, ನನ್ನಲ್ಲಿ ಏನು ಇಲ್ಲ ಈಗ, ನಾನು ಹೇಗೆ ಬರಲಿ, ಬಂದು ಏನು ಮಾಡಲಿ ನಾನೀಗ, ದಯವಿಟ್ಟು ರಾಜ್ಯ ಕೊಟ್ಟುಬಿಡಿ, ನಾನು ರಾಜ್ಯ ಬಿಟ್ಟುಬಿಡಿ ನನಗೆ, ನೀವು ತಗೊಂಡು ಹೋಗ್ಬಿಡಿ ಅಂತ ಹೇಳಿದಾನೆ. ಆಗ ಧರ್ಮರಾಜ ಬಿಡೋದಿಲ್ಲ, ಮತ್ತೆ ಮಾತಾಡ್ತಾನೆ ಧರ್ಮರಾಜ. ಇಲ್ಲಿ ಕೆಲವರ ಕಲ್ಪನೆ ಮಾಡ್ತಾನೆ, ಧರ್ಮರಾಜ ಎಷ್ಟು ಕರೆದು ದುರ್ಯೋಧನ ಬರಲಿಲ್ಲವಂತೆ. ಆಗ ಭೀಮಸೇನ ನೀರು ಕರಿ ಅಂತ ಹೇಳಿದಂತೆ ಕೃಷ್ಣ. ಆಗ ಭೀಮಸೇನ ಕರೆದನಂತೆ, ಆಗ ದುರ್ಯೋಧನ ಭಾರಿ ಸಿಟ್ಟು ಬಂತಂತೆ. ಪಂಪ ಬರೀತಾನೆ, ಅವರೆಲ್ಲ ಬರೀತಾರೆ ಉಳಿದವರೆಲ್ಲ, ನೀರೊಳಗಿರ್ದುಂ ಬೆಮರ್ದನ್ ಉರಗ ಪತಾಕಂ ಅಂತ ಹೇಳಿಬಿಡ್ತಾರೆ. ಎಷ್ಟು ಸಿಟ್ಟು ಬಂತು ಭೀಮಸೇನ ಬೈದಾಗ ಅಂತ ಹೇಳಿದ್ರೆ, ನೀರೊಳಗಿದ್ದ ಬೆವತು ಬಿಟ್ಟನಂತೆ. ಒಳ್ಳೆ ಕಾವ್ಯ ಅದು ಒಂದು, ನೀರೊಳಗಿದ್ದು ಬೆಳೆಯೋದು ಅಂದ್ರೆ ಬೆವತ ನೀರಲ್ಲಿ ಬಿದ್ದರೆ ಹೋಗ್ಬೋದು ಬೆವರು, ನೀರೊಳಗಿದ್ದ ಬೆಳಿತಿದ್ದಾನ ಅಷ್ಟು ಭೀಮನ ಕಂಡ ಭಾರಿ ಸಿಟ್ಟಂತ ಅವನಿಗೆ. ಆದ್ರೆ ತಮಾಷೆ ಏನು ಗೊತ್ತೇನು, ಅವನು ಬರೀತಾನೆ ನೀರೊಳಗಿದ್ದು ಬೆಮರ್ದನ್ ಉರಗ ಪತಾಕಂ, ನೀರೊಳಗಿದ್ದು ಕೂಡ ಆ ಉರಗ ಪತಾಕ ಅಂದ್ರೆ ಸರ್ಪಧ್ವಜ ಅಂತ ಅರ್ಥ. ಪತಾಕೆ ಅಂದ್ರೆ ಧ್ವಜ, ಉರಗ ಅಂದ್ರೆ ಸರ್ಪ. ಸರ್ಪಧ್ವಜನಾದ ದುರ್ಯೋಧನ ಬೆವತು ಬಿಟ್ಟ. ಇದೊಂದು ಇದ್ರೆ ಸಿನಿಮಾ ನಾಟಕದವರೆಲ್ಲ ದುರ್ಯೋಧನ ಸರ್ಪಧ್ವಜ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದರೆ ತಪ್ಪದು ಒಂದು, ಅವನಿಗೆ ಕವಿಗೆ ಗೊತ್ತಿಲ್ಲ ದುರ್ಯೋಧನ ಸರ್ಪಧ್ವಜನಲ್ಲ, ಅದು ಬಹಳ ಇಂಪಾರ್ಟೆಂಟ್. ಅದು ದುರ್ಯೋಧನ ಸರ್ಪ ಅಲ್ಲ, ಅದು ಎಷ್ಟು ತಪ್ಪಾಡ್ತಾರೆ ಲೆಕ್ಕ ಹಾಕಬೇಕು ಅದರೊಳಗೆ. ಇವರಿಗೆ ಮಹಾಭಾರತ ಮೂಲ ಡೇಟಾನೇ ಗೊತ್ತಿಲ್ಲ, ಹೇಗೆ ಸಿನಿಮಾ ನಾಟಕ ಮಾಡ್ತಾರೆ, ಕಥೆ ಬರೀತಾರೆ ಅಂತ ಹೇಳಿದ್ರೆ ಆಶ್ಚರ್ಯ ಇದೆ. ಈ ರನ್ನನಂತ ದೊಡ್ಡ ಕವಿ ಹೆಸರು ಮಾಡಿದವನು, ಅವನು ತಪ್ಪನ್ನು ಮಾಡ್ತಾ ಇದ್ದಾನೆ. ನಿಜವಾಗಲುಗಳು ದುರ್ಯೋಧನನ ಮಹಾಭಾರತದಲ್ಲಿ ನಾಗಧ್ವಜ ಅಂತ ಕರೆದಿದ್ದಾರೆ. ನಾಗಧ್ವಜ ನಾಗಕೇತು ಅಂತ ಅವನ ಹೆಸರು. ಇವ್ರು ಏನ್ ತಿಳ್ಕೊಂಡ್ಬಿಟ್ರು, ನಾಗ ಅಂದ್ರೆ ಸರ್ಪ ಅಂತ ತಿಳ್ಕೊಂಡ್ಬಿಟ್ರು ಇಮಿಡಿಯೇಟ್ ಆಗಿ. ನಾಗರ ಚೌತಿ ನಾಗರಹಬ್ಬ ತಿಳ್ಕೊಂಡಿರ್ತಾರೆ, ಸೊ ನಾಗ ಅಂದ್ರೆ ಸರ್ಪ ಅಂತ ತಿಳ್ಕೊತಾರೆ. ತುಂಬಾ ಜನ ಗೊತ್ತಿಲ್ಲ ಸಂಸ್ಕೃತದಲ್ಲಿ ನಾಗ ಶಬ್ದಕ್ಕೆ ಸರ್ಪ ಅಂತ ಎಷ್ಟು ಅರ್ಥ ಇದೆಯೋ ಅದಕ್ಕೆ ಆನೆ ಅಂತಾನೆ ಅರ್ಥ ಇದೆ. ತುಂಬಾ ಜನ ಗೊತ್ತಿಲ್ಲ ವಿಚಾರ, ಅದಕ್ಕೆ ಅವರೇನ್ ತಿಳ್ಕೊಂಡ್ಬಿಟ್ರು, ನಾಗಕೇತು ಅಂದ್ರೆ ಸರ್ಪಧ್ವಜ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರು. ಆ ನಾಗ ಅಂದ್ರೆ ಆನೆ ಅಂತ ಕರೆದಿದ್ದ, ನಾಗ ಅಂದ್ರೆ ಆನೆ, ಅದಕ್ಕೆ ಅವನು ಗಜಧ್ವಜರೇ ಹೊರತು ಸರ್ಪಧ್ವಜನಲ್ಲ. ಅವನು ಗಜ ಆನೆಯ ಧ್ವಜವಾಗಿತ್ತು ಅವನಿಗೆ. ಸ್ವಲ್ಪ ಯೋಚನೆ ಮಾಡಿ, ಹಸ್ತಿನಾಪುರಕ್ಕೆ ನಾಗಪುರ ಅಂತ ಇನ್ನೊಂದು ಹೆಸರಿದೆ, ಈ ನಾಗಪುರ ಅಲ್ಲ, ಹಸ್ತಿನಾಪುರ ನಾಗಪುರ ಅಂತ ಇನ್ನೊಂದು ಹೆಸರಿತ್ತು. ಅದು ಹಸ್ತಿನಾಪುರ, ಹಸ್ತಿ ಅಂದ್ರೆ ಆನೆ, ಅದು ಸ್ಪಷ್ಟ, ಹಸ್ತಿ ಅಂದ್ರೆ ಆನೆ. ಸೊ ಗಜಪುರ ನಾಗಪುರ ಹಸ್ತಿನಾಪುರ ಒಂದೇ. ಅವ್ರ ಹಸ್ತಿನಾಪುರ ಊರು, ನಾಗಪುರ ಊರು, ನಾಗಧ್ವಜ ಧ್ವಜ, ಅದ್ರ ಮ್ಯಾಚಿಂಗ್ ಆಗಿತ್ತು ಅವನಿಗೆ. ಸೊ ಸರ್ಪಧ್ವಜನಲ್ಲ ಅವನು, ಅವನು ಗಜಧ್ವಜನಾಗಿದ್ದವನು. ಅವನು ಗಜಧ್ವಜ ಅಂತ ಹೇಳೋದಕ್ಕೆ ಇನ್ನೊಂದು ಒಳ್ಳೆಯ ಕಾರಣ ಇದೆ. ಅವನು ಭೀಮಸೇನ ಇಬ್ರು ಪರಸ್ಪರ ವೈರಿಗಳು, ಜಗತ್ತಿಗೆ ಗೊತ್ತಿದೆ. ಅಂತ ವೈರಿಗಳೇ ಎಂದೂ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ವೈರಿಗಳವರು. ಭೀಮಸೇನ ಧ್ವಜ ಯಾವುದು ಗೊತ್ತೇನು? ಸಿಂಹಧ್ವಜ ಅಂತ ಹೇಳುತ್ತಾರೆ. ಭೀಮಸೇನ ಧ್ವಜ ಭೀಮಸೇನ ಮೃಗರಾಜ ಕೇತು ಆಚಾರ ಹೇಳ್ತಾರೆ. ಮೃಗರಾಜ ಅಂದ್ರೆ ಸಿಂಹ, ಸಿಂಹಧ್ವಜ ಭೀಮಸೇನ. ಸೊ ಇರಿಬ್ರು ಶತ್ರುಗಳು. ನಿಜವಾಗ್ಲೂ ಕೂಡ ಆನೆ ಸಿಂಹಗಳಿಗೆ ವೈರ, ಆನೆ ಸಿಂಹಗಳಿಗೆ ವೈರ. ಸೊ ಗಜಧ್ವಜ ವರ್ಸಸ್ ಈ ಒಬ್ಬ ಸಿಂಹಧ್ವಜ ಕರೆಕ್ಟ್ ಆಗಿ ಹೊಂದುತ್ತೆ. ಇದೆಲ್ಲ ಯೋಚನೆ ಮಾಡಲೇ ಇಲ್ಲ ಅವನು. ನಾಗ ಅಂದ್ರೆ ಹಾವು ಅಂತ ತಿಳ್ಕೊಂಡ ಉರಗ ಪತಾಕ ಮಾಡಿ ಕೊಟ್ಟುಬಿಡ್ತಾ. ನಾಗ ಪತಾಕ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಇನ್ನೊಂದು ಅರ್ಥನೂ ಬರೋದು ಕೊನೆ ಪಕ್ಷ. ನಾಗ ಪತಾಕ ಅಂತ ಬರೆದು ಬಿಟ್ಟಿದ್ರೆ ಏನ ಅದನ್ನೇ ಬರೋದು, ಆನೆ ಅಂತ ಅರ್ಥ ಅಂತ ಹೇಳ್ಬೋದಾಯ್ತು ಬೇಕಾದ್ರೆ. ಅದು ಬಿಟ್ಟುಬಿಟ್ಟ ಉರಗ ಪತಾಕ ಅಂತ ಉಪಯೋಗಿಸಿದ್ರೆ ಬೇರೆ ಅರ್ಥ ಇಲ್ಲ, ಹಾವು ಅಂತಾನೆ ಮಾಡ್ಬೇಕು ಅದಕ್ಕೆ. ಉರಗ ಶಬ್ದಕ್ಕೆ ಆಡೆ ಅಂತ ಅರ್ಥ ಆಗೋದಿಲ್ಲ, ನಾಗ ಶಬ್ದಕ್ಕೆ ಎರಡರ್ಥನೂ ಆಗುತ್ತೆ. ಅಂದ್ರೆ ಸಂಸ್ಕೃತದ ವೈಶಿಷ್ಟ್ಯವನ್ನ ಗಮನಿಸ್ತೇ ಹೋದ್ರೆ ಹೀಗೆ ತಪ್ಪು ತಪ್ಪಾಗಿ ಬರೀತಾರೆ ಅಂತ ಹೇಳೋದು ದೊಡ್ಡ ವ್ಯವಸ್ಥೆ. ಬರೆದವರು ಸಾಮಾನ್ಯನಲ್ಲ ಪಾಪ, ದೊಡ್ಡ ಕವಿಯವನು. ಆದರೆ ಸಂಸ್ಕೃತದ ಪದಗಳ ಹಾಗೆ ಆಳವಾದ ಪರಿಜ್ಞಾನ ಇಲ್ಲದೆ ಹೋದರೆ ದಾರಿ ತಪ್ಪಿಸಿಬಿಡುತ್ತದೆ ಅಂತ ಹೇಳೋದು ಸಾಕ್ಷಿ ಅದು. ಅದರ ಫಲಿತಾಂಶ ಭೀಮಸೇನ ಕರೆದಾಗ ಬೆವರಿದ, ಎದ್ದು ಬಂದುಬಿಟ್ಟ ಅಂತ ಹೇಳುತ್ತಾನೆ. ಹಾಗೇನು ನಡೆದಿಲ್ಲ, ಧರ್ಮರಾಜ ಕರೆದಿದ್ದಕ್ಕೆ ಎದ್ದು ಬರ ಪ್ರಸಂಗ ಬರುತ್ತೆ. ಆಗ ದುರ್ಯೋಧನ ಅಲ್ಲಿಂದನೇ ಮಾತಾಡಿದನಂತೆ, ಏನೀಗೆಲ್ಲ ಮಾತಾಡ್ತೀರಿ, ನನ್ನ ಯುದ್ಧ ಮಾಡ್ತೀವಿ ಅಂತ ಹೇಳ್ತೀರಲ್ಲ, ಸ್ವಲ್ಪ ಯೋಚನೆ ಮಾಡಿ ನನಗೇನಿದೆ ನೋಡಿ ಅಂತ ಹೇಳ್ತಾ, ಏನಿದೆ ನೋಡಿ ನನಗೀಗ? ಸೈನಿಕರಿಲ್ಲ, ಆನೆ ಇಲ್ಲ, ಕುದುರೆ ಇಲ್ಲ, ರಥ ಇಲ್ಲ, ಧ್ವಜ ಇಲ್ಲ, ಕವಚ ಇಲ್ಲ, ಗುಂಡಲ ಇಲ್ಲ, ಏನಿದೆ ನನಗೆ? ಎಂಥ ಸ್ಥಿತಿ ಲೆಕ್ಕ ಹಾಕಿ ಅವನಿಗೆ ಏನಿದೆ ಅಂದ್ರೆ ಏನೂ ಇಲ್ಲ, ಸ್ಥಿತಿ ಬಂದು ಹೋಗಿದ್ದಾನೆ. ಏಕೋಹಂ ಅಸಹಾಯೋಯಂ, ಸಹಾಯಕರಿಲ್ಲ, ಒಂಟಿಯಾಗಿದ್ದೇನೆ, ಏನೇನಿಲ್ಲ ನನಗೀಗ, ನಿಜ ಯುದ್ಧ ಮಾಡೋ ನ್ಯಾಯ ನನೀಗ? ಅದಕ್ಕೆ ಹೇಳ್ತಾ ಇದ್ದಾರೆ ಸುಮ್ಮನೆ ಹೋಗಿಬಿಡಿ ಅಂತ ಹೇಳಿದರೆ. ಆಗ ಧರ್ಮರಾಜ ಹೇಳ್ತಾರೆ, ದುರ್ಯೋಧನ ನಮ್ಮ ಏನ್ ತಿಳ್ಕೊಂಡಿದ್ದೀಯಾ, ನೀನು ಧರ್ಮಭ್ರಷ್ಟ ಆದ್ರೆ ನಾವು ಧರ್ಮಭ್ರಷ್ಟರಾಗೋದಿಲ್ಲ ಅಂತ ಹೇಳ್ತಾನೆ. ನಾವು ಧರ್ಮಭ್ರಷ್ಟರಾಗೋದಿಲ್ಲ, ಎದ್ದು ಬಾ ಯುದ್ಧ ಮಾಡು, ನಾವೇನು ಇಲ್ಲ ಜೊತಾಯ ಮಾಡೋದಿಲ್ಲ, ನಿನ್ನ ಕವಚ ಕೊಡ್ತೇವೆ, ಬೇಕಾದ ಕೊಡ್ತೇವೆ, ಇಷ್ಟಪಟ್ಟು ವಾಹನ ಕೊಡ್ತೇವೆ, ಆಯುಧ ಕೊಡ್ತೇವೆ, ಬೇಕಾದ ಕೊಡ್ತೇವೆ, ಎದ್ದು ಬಾ ಅಂತ ಹೇಳಿದನಂತೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಇದು ಒಳ್ಳೆ ವಿಚಾರ ಇರುವುದು. ವಿದ್ಯಾರ್ಥಿಗೆ ಹೇಗೆ ಧನ ಸಹಾಯ ಮಾಡ್ತಾರೆ ನೋಡಿದ್ರ, ಅವ್ರು ಹೇಳ್ತಾರೆ ಪೇಪರ್ ಇಲ್ಲ ಪೇಪರ್ ಕೊಡ್ತಾರೆ, ಪೆನ್ ಇಲ್ಲ ಪೆನ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಓದಿಲ್ಲ ಅಂದ್ರೆ ಓದ್ಕೋ ಅನ್ನೋದ್ರ ಹೇಳಿದ್ರೆ ಅಷ್ಟೇ, ಆನ್ಸರ್ ಹೇಳ್ತೇವೆ ಬರ್ಕೋ ಅಂತ ಹೇಳೋದಿಲ್ಲ, ಅವರಿಗೆ ಗೆಟೌಟ್ ಅಂತ ಹೇಳಿಬಿಡ್ತಾರೆ. ಉಳಿದ ಸಪ್ಲೈ ಮಾಡಬಹುದೆಲ್ಲ ಮಾಡಬಹುದು, ಅದು ಯೋಗ್ಯತೆ ಇಲ್ಲ, ಏನ್ ಮಾಡಕ್ಕಾಗುತ್ತೆ ಅವನಿಗೀಗ? ಉಳಿದೆಲ್ಲ ಕೊಡ್ತೇವೆ, ಎದ್ದು ಬಾ ಅಂತ ಕರೆದರಂತೆ. ದುರ್ಯೋಧನ ಬೇರೆ ದಾರಿ ಇಲ್ಲ ಈಗ, ಎದ್ದು ಬಂದನಂತೆ ಮೇಲಕ್ಕೆ, ಪುಸುಗುಡ್ತಾ ಬರ್ತಾ ಇದ್ದಾರೆ. ಸಿಟ್ಟೋದ್ರೆ ಸಿಟ್ಟವನಿಗೆ ಸಂಕಟ ಈಗ. ಒಂದ್ ಕಡೆ ನೋಡಿದ್ರೆ ತನ್ನ ಮಾತುಗಳು ತಿರುಗಿ ಬಿದ್ದು ಬಿಟ್ಟಿದೆ, ಈಗ ಏನು ಮಾಡಾಗಿಲ್ಲ, ಒಳಕೊಳ್ಳೆ ಸಾಧ್ಯತೆ ಇಲ್ಲ. ಮಾತುಗಳಿಂದ ಧರ್ಮರಾಜರ ಮಾತುಗಳು ಹೆಸರಿ ಧರ್ಮರಾಜರ ಮಾತುಗಳಾದರೂ ಕೂಡ ಭೀಮ ದ್ರೌಪದಿಯರ ಕೃಷ್ಣೋಪದಿಷ್ಟವಾದ ಮಾತುಗಳು, ಉತ್ತರ ಕೊಳ್ಳ ಸಾಧ್ಯವೇ ಆಗಲಿಲ್ಲ. ಎದ್ದು ಬಂದಿದ್ದಾನೆ, ದಂಡ ಹತಃ ಯಥಾಹಿಹಿ ಅಂತ ಹೇಳಿದ್ದಾರೆ. ಅಷ್ಟು ಕೋಪದಿಂದ ಬಂದು ಅವನು ಕೇಳುತ್ತಾನೆ, ಏನು ಯಾವ ಯುದ್ಧ ಮಾಡಲಿ ಹೇಳಿ ಅಂತ ಕೇಳಿದ ತಕ್ಷಣ, ನೋಡು ದುರ್ಯೋಧನ, ರಥ ಆಯುಧ ಬೇಕಾದ್ದು ತಗೋ, ನೀನು ಫುಲ್ ಚಾಯ್ಸ್ ಈಗ, ಇಷ್ಟಪಟ್ಟ ಆಯುಧ ಬೇಕಾ ಕೊಡ್ತೇವೆ, ನೀನು ಎಂಥ ಸಾರಥ್ಯ ಬೇಕೋ ಕೊಡ್ತೇವೆ, ಏನ್ ಅನುಕೂಲ ಬೇಕೋ ಅದನ್ನು ಕೊಡ್ತೇವೆ, ಎಂಥ ಕವಚ ಬೇಕಾದ್ರೂ ಕೊಡ್ತೇವೆ, ಬೇಕಾದ್ರೂ ಕೊಡ್ತೇವೆ, ತಗೋ ಯುದ್ಧ ಮಾಡಿಬಿಡು. ಒಂದಾಗ ದುರ್ಯೋಧನ ಒಂದು ಮಾತು ಹೇಳುತ್ತಾರೆ, ಎಲ್ಲ ಸರಿನೇ, ಇಷ್ಟು ಜನ ಇದ್ದೀರಿ ನೀವೀಗ, ನಾನು ಒಬ್ಬನೇ ಇದ್ದೇನೆ, ಹೇಗೆ ಯುದ್ಧ ಮಾಡೋದು ಅಂತ ಕೇಳಿದ್ದೇನೆ. ಅಂದ್ರೆ ಪಾಂಡವ ಕೌರವರ ಸೈನ್ಯದೊಳಗೆ ಪಾಂಡವರ ಸೈನ್ಯ ಬೇಕಾಷ್ಟು ಉಳ್ಕೊಂಡಿದ್ದೆ, ಕೌರವರ ಸೈನ್ಯ ಯಾರು ಉಳ್ಕೊಂಡಿಲ್ಲ, ಆ ಸ್ಥಿತಿ ಬಂದೋಗಿದೆ. ನಿಮ್ ಇಷ್ಟು ಜನ ಇದ್ದೀರಿ, ಒಬ್ರು ಹೇಗೆ ಯುದ್ಧ ಮಾಡಲಿ ಅಂತ ಕೇಳಿದ್ರೆ ಧರ್ಮರಾಜ ಒಂದು ಮಾತಾಡ್ತಾನೆ, ದುರ್ಯೋಧನ ಯೋಚನೆ ಮಾಡಬೇಡ, ನೀನ್ ಬೇಕಾದ್ದು ಕೇಳು, ಬೇಕಾದ ಆಯುಧ ತಗೋ, ನಾ ಐದ್ ಜನದಲ್ಲಿ ಒಬ್ಬನ ಜೊತೆ ಮಾತ್ರ ಯುದ್ಧ ಮಾಡು ಸಾಕು, ಎರಡರ ಮೇಲೆ ಯುದ್ಧ ಮಾಡು, ಐದ್ ಜನ ಮೇಲೆ ಕೂಡ ಅಲ್ಲ, ಸೈನ್ಯ ಬಿಟ್ಟು ಬರ್ತೇವಲ್ಲ, ಒಬ್ಬನ್ ಮಾತ್ರ ಆರಿಸ್ಕೋ, ಯಾರನ್ನ ಬೇಕಾದ್ರೂ ಆರಿಸ್ಕೊ, ಐದ್ ಜನದಲ್ಲಿ ಯುದ್ಧ ಮಾಡು, ಒಬ್ಬನ್ ಮಾತ್ರ ಆರಿಸ್ಕೊಳ್ಳೋದು, ಯುದ್ಧ ಮಾಡಿಬಿಡೋದು, ನೀನು ಗೆದ್ರೆ ಎಲ್ಲ ರಾಜ್ಯ ನಿಂದು, ಸೋತ್ರೆ ಸತ್ತರೆ ನಮ್ಮದಷ್ಟೇ, ಮತ್ತಿಲ್ಲ ಮತ್ತೆ ಇನ್ನೊಂದು ಬರೋದಿಲ್ಲ, ಮತ್ತೆ ಉಗ್ರ ಒಂದೇ ಕರ್ತೆ ಅಷ್ಟೇ, ಮತ್ತೆ ಸೆಕೆಂಡ್ ಮ್ಯಾಚು ಥರ್ಡ್ ಮ್ಯಾಚು ಯಾವುದಿಲ್ಲ, ಒನ್ಸ್ ಫಾರ್ ಆಲ್ ಮುಗಿದೋಗುತ್ತೆ, ನೀನಿಗೆ ಗೆದ್ರೆ ಅಲ್ಲ ನಿನ್ನದು, ಎಲ್ಲ ಹೋದ್ರೆ ನಮ್ಮದು ಅಂತ ಹೇಳಿದ ತಕ್ಷಣ ದುರ್ಯೋಧನ ಯೋಚನೆ ಮಾಡ್ತಾ ಮಾಡ್ತಾ, ಆಯ್ತು ನನಗೆ ಗದಾ ಆಯುಧ ಬಹಳ ಇಷ್ಟ, ಗದಾ ಗದೆ ತಗೊಳ್ಳುತ್ತೀರಿ ಅಂತ ಹೇಳಿದ್ದಾನೆ, ಆಯುಧ ಗದೆಯಾಗಬೇಕು, ಆಯ್ತು ಕವಚ ಎಲ್ಲ ಕೊಡ್ತೀರಿ ಅಂತ ಕೊಟ್ರಂತೆ. ಯಾರನ್ನ ಆರಿಸ್ಕೋತೆ, ಐದ್ ಜನ ಆರಿಸ್ಕೋ ಅಂತ ಹೇಳಿದ ತಕ್ಷಣ ಧರ್ಮರಾಜ ಭೀಮಸೇನ ಆರಿಸ್ಕೋತೇರಿ ಅಂತ ಹೇಳಿದನಂತೆ. ಕಷ್ಟ ಭೀಮಸೇನ ಬಂದನಂತೆ. ಆಗ ಕೃಷ್ಣ ಮಾತಾಡ್ತಾನೆ, ಧರ್ಮರಾಜ ಏನಿನ ಅವಸ್ಥೆ ಎಂದು ಕೇಳುತ್ತಾನೆ. ಅವತ್ತೆಂದು ಜೂಜಾಡಿದ್ದೆ ಅಂತ ತಿಳ್ಕೊಂಡು ಮತ್ತೊಮ್ಮೆ ಜೂಜಾಟ ಶುರು ಮಾಡಿಬಿಟ್ಟಿಲ್ಲ ಅಂತ ಹೇಳ್ತಾರೆ. ಮತ್ತೊಮ್ಮೆ ಜೂಜಾಟ ಮಾಡಿದೆಯಲ್ಲ, ಏನ್ ಜೂಜಾಟ ಅಂತ ಕೇಳಿದ್ರೆ, ಈ ದೊಡ್ಡ ಮನುಷ್ಯ ಹೇಳಿಬಿಟ್ಟು ಯಾರು ಆರಿಸ್ಕೋ ಅಂತ ಕೇಳಿಬಿಟ್ಟು ನಿನ್ನ ಆರಿಸ್ಕೊಂಡ್ರೆ ಗತಿ ಏನಾಗಿತ್ತು ಅಂತ ಹೇಳ್ತಾರೆ. ನಿನ್ನ ಆರಿಸ್ಕೊಂಡು ಏನು ಗತಿ ಆಗುತ್ತೆ, ಅರ್ಜುನ್ ಆರಿಸ್ಕೊಂಡು ಏನಾಗುತ್ತೆ, ನಗರಸಭೆ ಏನು ಮಾಡ್ತಾರೆ, ಪಾಪ ನಿಮ್ಮ ಪುಣ್ಯ ಭೀಮನ ಆರಿಸ್ಕೊಂಡಿದ್ದಾನೆ, ನಿಮ್ಮನ್ನ ಆರಿಸ್ಕೊಂಡಿದ್ರೆ ಮತ್ತೆ ಚಾನ್ಸ್ ಕೂಡ ಇಲ್ಲ, ಇಷ್ಟೊತ್ತು ಮಾಡಿದ್ದೆಲ್ಲ ಹಾಳು ಮಾಡ್ಬಿಟ್ಟು, ಕೊಡೆಯ ಆಟ ಸೋತ್ರೆ ಹಾಗೆ ಹಾಗೆ ಎಲ್ಲಾಗೆ ಕೊನೆ ಆಡ್ತ ಎಲ್ಲ ಗುಣಸಭೆಯ ಸೋತು ಬಿಟ್ರೆ ಹಾಗೆ ಮಾಡ್ಕೊತಾ ಇದೆಯಲ್ಲಯ್ಯ, ಏನ್ ನಿನ್ನ ಅವಸ್ಥೆ ಎಂದು ಕೇಳಿದ್ರಂತೆ. ಕೃಷ್ಣ ನೀನು ಇದೆಯಲ್ಲ, ಏನೋ ಮಾತಾಡ್ತೀವಿ ಅದಕ್ಕೆ ಅಂತ ಹೇಳುತ್ತಾನೆ. ಕೃಷ್ಣ ಇದ್ದು ಮುಗಿದು ಭತ್ತ ಸರಿಯಾಗಿ ಮಾತಾಡ ದೇವರು ಮಾಡಿ ಇವನಿಗೇನು ಹೀಗೆ ಮಾತಾಡಿದ್ರೆ, ಆ ಕಡೆಯಿಂದ ಭೀಮನ್ನ ಆಶೀರ್ವಾದ ಮಾಡ್ತಾನೆ ಕೃಷ್ಣ, ಅದು ಬಹಳ ಇಂಪಾರ್ಟೆಂಟ್, ಬುದ್ಧಿ ಪ್ರೇರಕ, ಅದಕ್ಕೆ ನಾವು ತಪ್ಪು ಮಾಡಿದ್ರು ದೇವರು ಕೊಡು ಸರಿ ಮಾಡಿಸಿಬಿಡ್ತಾನೆ ಅಂತ ಸಾಕ್ಷಿ ಅದು. ಅದಕ್ಕೆ ಗಾಯತ್ರಿ ಮಂತ್ರ ಅಂದ್ರೆ ಅದು ಶಕ್ತಿ ಕೊಡತಕ್ಕಂಥ ಮಂತ್ರ, ಧಿಯೋ ಯೋನಃ ಪ್ರಚೋದಯ, ಪರಮಾತ್ಮ ನಮ್ಮ ಬುದ್ಧಿ ಪ್ರೇರೇಪಣೆ ಮಾಡ್ತಾನೆ ಅಷ್ಟೇ ಅಲ್ಲ, ಎಲ್ಲರ ಬುದ್ಧಿನೂ ಪ್ರೇರೇಪಣೆ ಮಾಡ್ತಾನೆ, ಆದ್ರಿಂದ ನಾವೇನಾದ್ರು ತಪ್ಪು ಮಾಡಿದ್ರೆ ಇನ್ನೊಂದು ಕಡೆ ಸರಿ ಮಾಡಿಸಿಬಿಡ್ತಾನೆ. ಆದ್ರಿಂದ ನಾವು ದೇವರನ್ನು ಸದಾಕಾಲ ನಂಬಿ ಬದುಕೋದನ್ನು ಕಲಿಬೇಕೇ ಹೊರತು, ನಾವು ಬುದ್ಧಿವಂತರು ನಾವು ಉದ್ಧಾರವಾಗ್ತೇವೆ ಅಂದ್ರೆ ಅರ್ಥ ಇಲ್ಲ, ದೇವರನ್ನು ನಂಬಿದ್ದೇ ದೇವರು ಒಳ್ಳೇದು ಮಾಡ್ತಾನೆ, ಆ ಭಾವನೆ ಇರಬೇಕು ನಮಗೆ. ಆದರೆ ಇವಾದ ಅರ್ಥದಲ್ಲಿ ಶಾಸ್ತ್ರ ಅಂದ್ರೆ ಅದು, ನಾವು ಅಂತ ಅಹಂಕಾರ ಪಟ್ಟರೆ ಸೋಲು ಖಚಿತ, ಎಲ್ಲ ದೇವರ ಮೇಲೆ ಭಾರ ಹಾಕಿದ್ರೆ ಗೆಲುವು ಅತ್ಯಂತ ಖಚಿತ. ಆ ತತ್ವ ಹೇಳೋದಕ್ಕೆ ಇವತ್ತು ಮಹಾಭಾರತ ರಾಮಾಯಣ ಎಲ್ಲ ಶಾಸ್ತ್ರ ಹೊರಟಿರೋದು, ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಭಾತೃಗತಿ, ದೇವರು ಸರ್ವೋತ್ತಮ ಅಂತ ಹೇಳೋದೇ ಶಾಸ್ತ್ರಗಳ ಸಾರ ಅಂತ ಹೇಳೋದು ದೃಷ್ಟಾಂತ. ಅಲ್ಲಿ ಒಂದು ಘಟ್ಟ ಬಂತಂತೆ. ಮುಂದೇನಾಗುತ್ತೆ ಬಹಳ ಇಂಟ್ರೆಸ್ಟಿಂಗ್, ಮುಂದೆ ಹೇಗೆ ಯುದ್ಧ ನಡೆಯುತ್ತೆ ಎಂಬ ದೊಡ್ಡ ವಿಚಾರ. ನಾಳೆ ದಿವಸ ಭೀಮ ದುರ್ಯೋಧನರ ಯುದ್ಧ, ಮಹಾಭಾರತದ ಅತ್ಯಂತ ಕೊನೆಯ ಘಟ್ಟ, ಬಹಳ ಮುಖ್ಯವಾದ ಘಟ್ಟ. ಇಷ್ಟು ದಿವಸ ಉಪನ್ಯಾಸದ ಮನೆ ತೊಂದರೆ ಮಾಡ್ತಿದ್ದಿಲ್ಲ, ಈ ತೊಂದರೆ ಮಾಡುತ್ತೆ ಯಾಕೆ ಕೊಟ್ಟು ದುರ್ಯೋಧನ ಕಲಿ ಅವಂದೇ ಸುರಿಡ್ತಾನೆ, ನಾನು ಸಾಯಿಸೋ ಡಿಲೆ ಆದ್ರೂ ಆಗಲಿ ಅಂತ ಅವನಿಗೆ, ಸಾಯದು ಬದುಕೋದು ಚಾನ್ಸ್ ಇಲ್ಲ ಅವನಿಗೆ, ಸ್ವಲ್ಪ ಡಿಲೆ ಆದ್ರೂ ಆಗಲಿ ಮ್ಯಾಚ್ ಒಂದು ರೈನ್ ವಾಶ್ ಆಗಲಿ ಯೋಚನೆ ಮಾಡ್ತಾರೆ, ಇನ್ನ ಇಂಡಿಯಾ ಸೋಲ ಹೋಗ್ತಿ ಬಂದ್ರೆ ಮರ್ಯಾದೆ ಬಂದು ಕಾಪಾಡಲಿ ಅಂತಾರಲ್ಲ ಆ ಟೈಪ್ ಅದೊಂದು ತಂತ್ರ ಅದು ಒಂದು. ಆದ್ರಿಂದ ಯುದ್ಧ ಆದ್ರೆ ಏನು ಆಶ್ಚರ್ಯ ಇಲ್ಲ, ಆದರೆ ಅವನು ಸಾಯೋದು ಖಚಿತ. ಆದ್ದರಿಂದ ನಾಳೆ ದಿವಸ ಭೀಮದುರ್ಯೋಧನ ಯುದ್ಧ ಹೇಗೆ ನಡೆಯುತ್ತೆ ಎಂಬುದನ್ನು ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನ ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಯ.